ಸಮಸ್ತಃ ಸಕಲ ಗುಣನಿಧಿ ಸರ್ವಲೋಕವ್ಯಭೇದ ಪೂರ್ಣಾನಂದೋಯ ಪರಮಃ ಚಿಂತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಲಯಃ ಪ್ರಾಕೃತಿಕೋ ಹೇಷಃ ಪುರುಷಾವ್ಯಕ್ತಯೋರ್ಯದ ಶಕ್ತಯಃ ಸಂಪ್ರಲೀಯಂತೆ ವಿವಶಃ ಕಾಲವಿದ್ರುತಃ. ಬುದ್ಧೀಂದ್ರಿಯಾರ್ಥರೂಪೇಣ ಜ್ಞಾನಂ ಭಾತಿ ತದಾಶ್ರಯಂ ಅನ್ವಯ ವ್ಯತಿರೇಕಾಭ್ಯಾಂ ಆದ್ಯಂತವತ್ ಅವಸ್ತುಯತೆ. ಕಾಲಾಖ್ಯ ಚರಾಚರಿ ಅವಶಿಷ್ಯ ಬಾಣಂ ಕಿಂ ತತ್ರಹ ಬುದ್ಧಿ. ಚರಾಚರಗಳ ರೀತಿ ಆದಾಗ ಏನು ಉಳಿಯುತ್ತೆ ಎಂಬುದಕ್ಕೆ ಹೇಳ್ತಾರೆ. ತದಾ ಪ್ರಳಯೇ ಆಶ್ರೀಯತೆ ಅನೇನ ಚರಾಚರೇಣ ಆಶ್ರಯಂ ಪ್ರಪಂಚಾಧಾರಭೂತಂ ಜ್ಞಾನಂ. ಮೊದಲನೇದಾಗಿ ಜ್ಞಾನಂ ನಿತ್ಯ ನಿರ್ದೋಷ ಜ್ಞಾನಾತ್ಮಕಂ ಬ್ರಹ್ಮ. ಅಲ್ಲಿ ಜ್ಞಾನ ಉಳಿತದೆ, ಜ್ಞಾನ ಉಳಿತದೆ ಅಂದರೆ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ. ಪರಮಾತ್ಮ ಆಸೀದುದಾರ ಗುಣವಾರಿಸಿ ಅಂತ ಹೇಳಬೇಕಾದ್ರೆ ಆ ಪರಮಾತ್ಮ ಒಬ್ಬನೇ ಇದ್ದ ಅಂತ ಹೇಳಿದಾರಲ್ಲ, ಅದಕ್ಕೆ ಜ್ಞಾನಂ ಇದೆ ಅಂತ ಹೇಳಿದರೆ ದೇವರಿದ್ದಾನೆ ಅಂತ ಅರ್ಥ. ಬುದ್ಧೀಂದ್ರಿಯಾರ್ಥರೂಪೇಣ ಬುದ್ಧ್ಯಾ ಜ್ಞಾನಾತ್ಮಿಕಯ ಲಕ್ಷ್ಮ್ಯಾ ಜೊತೆಗೆ ಇನ್ಯಾರಿದ್ದಾರೆ ಒಗಟಾಗಿ ಹೇಳುತ್ತಿದ್ದಾರೆ. ಜ್ಞಾನ ಇದೆ ಮತ್ತು ಬುದ್ಧೀಂದ್ರಿಯ ಅರ್ಥರೂಪದಿವೆ ಅಂತ ಹೇಳ್ಬಿಟ್ಟು. ಬುದ್ಧೀಂದ್ರಿಯಾರ್ಥರೂಪ ಅಂದರೆ ಮಹಾಲಕ್ಷ್ಮಿ, ಜ್ಞಾನ ಅಂದರೆ ನಾರಾಯಣ. ಆ ಬುದ್ಧಿ ಅದೇನಾಗಿ ತದಾಶ್ರಯಂ ಯಾವುದಕ್ಕೆ ಆಶ್ರಯ, ಉಳಿದೆಲ್ಲಕ್ಕೂ ಆಶ್ರಯವಾಗಿರ್ತಕ್ಕಂಥ ನಾರಾಯಣ ಇದ್ದಾನೆ. ನಾರಾಯಣ ಆಶ್ರಯಿಸಿ ಮಹಾಲಕ್ಷ್ಮಿ ಇರ್ತಾಳೆ. ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಜಾಗ್ರೆ, ಇನ್ಯಾರೂ ಕಾಣೋದಿಲ್ಲ. ಜ್ಞಾನಹೇತುತ್ವೇನ ಬುದ್ಧಿಶಬ್ದವಾಚ್ಯಾಯ ತ್ರಯ್ಯ ಮುಕ್ತಶ್ರೇಣ್ಯಾವ. ಇನ್ನು ಮುಕ್ತರ ಗುಂಪು ಹಾಗೇ ಇರುತ್ತದೆ. ಚಕ್ಷುರಾದಿ ಇಂದ್ರಿಯ ವಿಷಯ ಸೌಂದರ್ಯಾತಿಶಯೇನ ಭಾತಿ ಜ್ಯೋತಿರೂಪೇಣ ವರ್ತತೆ. ಪರಮಾತ್ಮಗ ಜ್ಯೋತಿ ರೂಪದಲ್ಲೇ ಇರ್ತಾನೆ. ಕಥಂಕಾರಂ ವರ್ತತೆ ಇತಿ ತತ್ರ ಅನ್ವಯ ವ್ಯತಿರೇಕಾಭ್ಯಾಂ ಇತಿ. ಪ್ರಪಂಚ ಸದ್ಭಾವ ಅಸದ್ಭಾವಾಭ್ಯಾಂ ಕಾಲಾಭ್ಯಾಂ ವರ್ತತೆ ಇತಿ. ಪ್ರಪಂಚ ಸದ್ಭಾವ ಅಸದ್ಭಾವಾಭ್ಯಾಂ ಕಾಲಾಭ್ಯಾಂ, ಪ್ರಪಂಚ ಇರತಕ್ಕಂಥ ಕಾಲ, ಪ್ರಪಂಚ ಇಲ್ಲದೇ ಇರತಕ್ಕಂಥ ಕಾಲ, ಈ ರೀತಿ ಎರಡು ರೀತಿ ಕಾಲಗಳಲ್ಲಿ ಪರಮಾತ್ಮ ಇದ್ದ ಕಾಲದಲ್ಲೂ ಇದ್ದಾನೆ, ಇಲ್ಲದೇ ಇದ್ದ ಕಾಲದಲ್ಲೂ ಇದ್ದಾನೆ. ಪ್ರಪಂಚ ಸೃಷ್ಟಿಯಾದ ಕಾಲದಲ್ಲೂ ದೇವರು ಹಾಗೇ ಇದ್ದಾನೆ. ಪ್ರಪಂಚ ಪ್ರಳಯ ಹೊಂದ ಪರಮಾತ್ಮ ಹಾಗೇ ಇದ್ದಾನೆ. ಅದಕ್ಕೆ ದೇವರಿಗೇನಿಲ್ಲ, ಯಾವುದೇ ವಿಧವಾದ ವಿಕಾರ ಯಾವ ಕಾಲಕ್ಕೂ ಇಲ್ಲ. ಯಥಾ ಬುದ್ಧೀಂದ್ರಿಯಾತ್ಮಕ ದೇಹಾಕಾರೇಣ ಬುದ್ಧಿವಾನ್ ಮನೋವಾನ್ ಇತಿ ಶ್ರುತೇ ಅನೇನ ಸಂವಿದೇವ ಪರಿತೋ ವಿರಾಜತೆ ಇತಿ ಪೂರ್ವಾಚಾರ್ಯ ವಚನಾತ್ ಜ್ಞಾತೃಜ್ಞೇಯ ವಿವರ್ಜಿತಂ ಜ್ಞಾನಂ ಇತಿ ವ್ಯಾಖ್ಯಾತಂ ಪ್ರತ್ಯುಕ್ತಂ. ಅನೇಕ ಏನು ಅರ್ಥ ಮಾಡಿಬಿಟ್ರು, ಅಲ್ಲಿ ಜ್ಞಾತೃಜ್ಞೇಯ ಏನು ಇರದೇ ಇಲ್ಲ, ಬರೀ ಜ್ಞಾನ ಇರುತ್ತೆ. ನಿರ್ಗುಣ ಬ್ರಹ್ಮ ಅಂತ ಅರ್ಥ ಬರೀತಾರಲ್ಲ, ಅರ್ಥ ಸರಿಯಲ್ಲ ಅಂತ ಮಧ್ಯೆ ಮಧ್ಯೆ ಖಂಡನೆ ಮಾಡ್ತಾ ಹೋಗ್ತಾರೆ ಕೆಲವು ವ್ಯಾಖ್ಯಾನಗಳನ್ನು. ಆ ಮೊದಲಿದ್ದ ಅದ್ವೈತಪರ ವ್ಯಾಖ್ಯಾನಗಳನ್ನು ಈಗಾಗಲೇ ಅನೇಕ ಕಡೆ ಖಂಡನೆ ಮಾಡಿ, ಇಲ್ಲೂ ಖಂಡನೆ ಮಾಡಿದರು. ತಾದೃಶ ಜ್ಞಾನಸ್ಯ ಪಾಷಾಣ ಕಲ್ಪತ್ವೇನ ಹೇಯತ್ವ. ಅಂಥ ಜ್ಞಾನಕ್ಕೆ ಅರ್ಥನೇ ಇಲ್ಲ, ವಿಷಯನೇ ಇಲ್ಲ, ಜ್ಞಾನ ಇರುತ್ತೆ ಅಂದರೆ ಏನರ್ಥ? ಅದು ಪಾಷಾಣ ಕಲ್ಪ. ಪಾಷಾಣದ ಜಡ ಪದಾರ್ಥ, ಕಲ್ಲಿದ್ದಾಗ ತಗೊಂಡು ಏನು ಮಾಡಬೇಕಂತ ವಸ್ತುನ ಅದಿಲ್ಲ. ನಾಸದಾಸೀದಿತ್ಯ ಇತಿ ಇತರ ವಸ್ತು ನಿಷೇಧಾತ್ ಧಾತ್ರಾದಿ ಸದ್ಭಾವ ಕಥಮತ್ರಾಹ ಮತ್ತೆ ಹೇಳ್ತಾರೆ. ನಾಸದಾಸೀದಿತ್ಯಾದಿ ಅವರ ವಸ್ತು ನಿಷೇಧ ಧಾತ್ರಾದಿ ಸದ್ಭಾವ ಕಥಂ ಅತ್ರಾಹ ಅದ್ಯಂತವದಿ. ಯಾವುದು ಇರಲೇ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ಅದಕ್ಕೆ ಅರ್ಥ ಹೇಳ್ತಾರೆ. ಯತ್ ಶರೀರ ಯೋಗ ವಿಯೋಗವತ್ತ ಅವಸ್ತು ಅಸ್ವತಂತ್ರಂ ಹೇಳ್ತಾರೆ ಅದನ್ನು. ಯದ್ ಅವಸ್ತು ಯತ್ ಆದ್ಯಂತವತ್ ಅವಸ್ತು ಯತ್, ಅವಸ್ತು ಅಂದ್ರೇನು? ಯತ್ ಆದೌ ಅಂತೇಚ ವರ್ತಮಾನಂ ಲಕ್ಷ್ಮ್ಯಾದಿತತ್ವಂ ತದಪಿ ಅಸ್ವತಂತ್ರಂ. ಯತ್ ಶರೀರ ಯೋಗ ವಿಯೋಗವತ್ ತದ್ ಅವಸ್ತು ಅಸ್ವತಂತ್ರ. ಅದು ಹೇಳಿದ್ದೇನೋ ಆದ್ಯಂತವತ್ ಅಂತ ಹೇಳಿ. ಆದಿ ಅಂತವತ್, ಆದಿ ಅಂದರೆ ಶರೀರ ಉತ್ಪತ್ತಿ, ಅಂತ್ಯ ಅಂದರೆ ಶರೀರ ನಾಶ. ಅದು ಹೊಂದಿರತಕ್ಕಂತಹ ಅದು ಯಾವುದದು? ಅಸ್ವತಂತ್ರ ಅಂತ. ಆ ಶರೀರ ಯೋಗ ವಿಯೋಗವತ್ತದ್ದು ಅವಸ್ತು ಅಸ್ವತಂತ್ರಂ. ಯದಾದೌ ಅಂತೇಚ ವರ್ತಮಾನಂ ಲಕ್ಷ್ಮ್ಯಾದಿತತ್ವಂ ತದಪಿ ಅಸ್ವತಂತ್ರಂ. ಇನ್ನು ಮಹಾಲಕ್ಷ್ಮಿ ಕೂಡ ಅವರಿಗೆ ದೇಹ ಯೋಗ ಯೋಗ ವಿಯೋಗ ಇಲ್ಲ, ಆದರೂ ಏನಿದೆ ಅಸ್ವಾತಂತ್ರ್ಯ ಅಂತೂ ಇದ್ದೇ ಇದೆ ಅವರಿದ್ದಾರೆ. ಯದಾದಿ ನಿಧನಂ ನಿಧನಯುಕ್ತಂ ಉತ್ಪತ್ತಿ ನಾಶವತ್ ತದ್ವಸ್ತುನೋ ಬ್ರಹ್ಮಣೋ ವ್ಯತಿರಿಕ್ತಂ ನಭವತಿ ತತ್ ಅಧ್ಯಸ್ತತ್ವೇನ ತಜ್ಞಾನೇ ನಡೆಯತೆ ಇತಿ ಜನ್ಮತಂ ತದಾಸುರಂ. ಇದು ಅಪಾರ್ಥ ಮಾಡಬೇನೆ ಹೇಳಿದರು, ಬೇರೆ ಯಾವುದು ಇರದೇ ಇಲ್ಲ, ನಿರ್ಗುಣ ಬ್ರಹ್ಮ ಮಾತ್ರ ಇರ್ತದೆ, ಜಗತ್ತೆಲ್ಲ ಸುಳ್ಳು ಅಂತ ಹೇಳಿದ್ರಲ್ಲ, ಅದು ತದಾಸುರಂ ಮತಂ. ಅದು ಅಸುರರ ಮತ, ಸರಿಯಾದ ಮತ ಅಲ್ಲ ಅಂತ ಅರ್ಥ ಮಾಡಬಾರದು ಅಂತ ಹೇಳಿದರು. ತದುಕ್ತಂ, ಇದಕ್ಕೆಲ್ಲ ಏನು ಆಧಾರ? ನೀವು ಹೇಳಿದ್ದಕ್ಕೆ ಏನು ಆಧಾರ ಅಂದರೆ ಆಚಾರ್ಯ ಕೊಟ್ಟ ತಾತ್ಪರ್ಯದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಜೀವ ವಿಷ್ಣೋ ಅಭೇದಶ್ಚ ದೇಹಯೋಗ ವಿಯೋಜನೆ ವಿಷ್ಣೋ ದುಃಖವ್ರಣಿತ್ವಾದಿ ಪರಾಭಾವಸ್ತಥೈವಚ ಅಸ್ವಾತಂತ್ರಂಚ ವೇದಾದೌ ಉಕ್ತವತ್ ಭಾಸತೆ ವಿಭೋಃ ಕ್ವಚಿತ್ ಕ್ವಚಿತ್ ವಿಮೋಹಾಯ ದೈತ್ಯಾದೀನಾಂ ದುರಾತ್ಮನಾಂ ಇತಿ. ಜೀವ ವಿಷ್ಣೋಃ ಅಭೇದಶ್ಚ, ಜೀವ ವಿಷ್ಣೋಃ ಅಭೇದಶ್ಚ. ಜೀ ವಿಷ್ಣು ಅಂದರೆ ಈಶ್ವರ, ಜೀವೇಶ್ವರರ ಅಭೇದ. ದೇಹಯೋಗ ವಿಯೋಜನೆ, ವಿಷ್ಣುವಿಗೂ ಕೂಡ ದೇಹಯೋಗ ಇದೆ, ದೇಹ ವಿಯೋಗ ಇದೆ. ವಿಷ್ಣೋಃ ದುಃಖ ವ್ರಣಿತ್ವಾದಿ, ವಿಷ್ಣುವಿಗೆ ದುಃಖ ಇದೆ, ಅವನಿಗೂ ವ್ರಣ ಗಿಣ ಆಗುತ್ತೆ. ಪರಾಭಾವಸ್ತಥೈವಚ, ಬೇರೆ ಯಾವ ವಸ್ತುಗಳು ಸುಳ್ಳು. ಅಸ್ವಾತಂತ್ರ್ಯಂಚ ವೇದಾದೌ ಉಕ್ತವದ್ ಭಾಸತೆ, ವಿಷ್ಣುವಿಗೆ ಅಸ್ವಾತಂತ್ರ್ಯ, ಇವೆಲ್ಲ ಕೂಡ ವೇದಾದಿಗಳು ಹೇಳದಂತೆ ಕಾಣ್ತಾ ಇದೆ. ಇದೇನಿದು? ಕ್ವಚಿತ್ ಕ್ವಚಿತ್ ವಿಮೋಹಾಯ ದೈತ್ಯಾದೀನಾಂ ದುರಾತ್ಮನ, ಹೇಳಿಲ್ಲ ಅಂತಾರ, ಹೇಳದಂತೆ ಕಾಣುತ್ತೆ. ಅದಕ್ಕೆ ವಿಮೋಹಾಯ ದೈತ್ಯಾದೀನಾಂ ದುರಾತ್ಮನ, ದುರಾತ್ಮರಾದಂಥ ದೈತ್ಯಾದಿಗಳಿಗೆ ಮೋಹನ ಮಾಡೋದಕ್ಕೋಸ್ಕರ ಹೇಳಿದಾಗ ಕಾಣುತ್ತೆ, ಹೊರತು ನಿಜವಾಗ್ಲೂ ಇಲ್ಲ, ಅದು ಹೇಳಿಯೂ ಇಲ್ಲ. ಹೇಳಿದಾಗ ಕಾಣೋದು ಬೇರೆ, ಹೇಳೋದು ಬೇರೆ. ಹೇಳಿದಾಗ ಕಾಣೋದು ಅಂದರೆ ಅಪರೆಂಟ್ ಮೀನಿಂಗ್, ಅಪರೆಂಟ್ ಮೀನಿಂಗ್ ಸಾವಿರ ಇರ್ಬೋದು, ಅದು ಇಂಟೆಂಡೆಡ್ ಮೀನಿಂಗ್ ಬೇರೆ, ಅಪರೆಂಟ್ ಮೀನಿಂಗ್ ಬೇರೆ. ಆದ್ದರಿಂದ ಅದನ್ನು ಅಪಾರ್ಥ ಮಾಡ್ಕೊಂಡು ಹೋಗ್ತಾರೆ. ದುರಾತ್ಮ ಮಹಾತ್ಮ ಪಾಪ ಪದಗಳೆಲ್ಲ ಯಾರೋ ಉಪಯೋಗಿಸಿದ್ರು, ಭಗವದ್ಗೀತೆಯಲ್ಲೇ ಬಂದಿದೆ. ದುರಾತ್ಮಾನಸ್ತು ಮಾಂ ಪಾರ್ಥ, ಮಹಾತ್ಮಾನಸ್ತು ಮಾಂ ಪಾರ್ಥ ಅಂತ ಹೇಳಿರೋದ್ರಿಂದ ಜೀವತ್ರೈವಿಧ್ಯ, ಜೀವಭೇದ ಎಲ್ಲ ಒಪ್ಪಲೇಬೇಕು. ಇದಕ್ಕೆ ಮತ್ತೆ ಹೇಳ್ತಾರೆ, ತತ್ರ ತತ್ರ ಇದಂ ಅಸ್ಪಷ್ಟಮಿದಂ ವ್ಯಾಖ್ಯಾನಂ ಸತ್ಯ ತೀರ್ಮಾಸ್ತೆ ಏವಂ ವ್ಯಾಚಕೃತು ಪರಿಶಿಷ್ಯಮಾನಂ ಕಿಮಿತ್ಯತಃ ಬುದ್ಧೀತಿ. ತದಾಶ್ರಯಂ ಚರಾಚರ ಚರಾಚರಾಶ್ರಯಂ ಜ್ಞಾನಂ ಜ್ಞಾನರೂಪಂ ಬ್ರಹ್ಮ ಬುದ್ಧೀಂದ್ರಿಯಾರ್ಥರೂಪೇಣ ಬುದ್ಧ್ಯಾ ಜ್ಞಾನಾತ್ಮಕರ ಮಯ ಬುದ್ಧ್ಯತೇನೇತಿ ಬುದ್ಧಿ ತ್ರಯೀತಯ ಇಂದ್ರಿಯಾಣಾಂ ಚ ಅರ್ಥತೆಯ ವಿಷಯತೆಯ ಭಾತಿ. ಅನ್ನಯ ವ್ಯತಿರೇಕಾಭ್ಯಾಂ ಯದಾದ್ಯವತ್ ಭಗವದ್ ಅಧೀನೋತ್ಪತ್ತಿ ವಿನಾಶವತ್ ತದವಸ್ತು ನಿತ್ಯಶಕ್ತಿಯುಚ ಭಗವ್ವಿಭಿನ್ನಂ ಅಸ್ವತಂತ್ರಂ ಅನುಕೂಲೇ ಪೀತದುಕೂಲೇ ಸರ್ವಂ ಸಂಪದ್ಯತೆ ಇತ್ಯನ್ವಯಃ ಅನ್ಯಥಾ ನೇತಿ ವ್ಯತಿರೇಕಃ ಅನುಕೂಲೇ ಜಗನ್ನಾಥೇ ವಿಪರೀತೇ ವಿಪರ್ಯಯಃ ಇತ್ಯಾದೇಃ. ಅನುಕೂಲೇ ಜಗನ್ನಾಥೇ, ಎಲ್ಲವೂ ಅನುಕೂಲ, ವಿಪರೀತೇ ವಿಪರ್ಯಯಃ, ಪರಮಾತ್ಮ ಅನನುಕೂಲನಾಗದೇ ಹೋಗಿಬಿಟ್ರೆ ಎಲ್ಲ ವಿಪರೀತ. ಯತ್ಸತ್ವೇ ಭಗವತ ಸತ್ವೇ ಯತ್ ಸಂಭವಿಷ್ಯತೋ ಜಗತಃ ಸತ್ವಂ, ಪರಮಾತ್ಮನ ಅನುಗ್ರಹ ಮಾಡಿದರೆ ಜಗತ್ತಿನಿರುವಿಕೆ. ಯತ್ ಪ್ರಸಾದ ಉನ್ಮುಖತ್ವ ಅಭಾವೇ, ದೇವರ ಅನುಗ್ರಹ ಪ್ರಸಾದ ಮಾಡದೆ ಹೋಗಿಬಿಟ್ರೆ ಯದಸತ್ ಪ್ರಾಯು, ಅದು ಇದ್ರಿಗೂ ಇಲ್ಲದಂತೆ ಆಗಿಬಿಡುತ್ತೆ. ಅದೇ ದ್ರವ್ಯಂ ಕರ್ಮ ಚ ಕಾಲಸ್ಯ ಜಗತ್ ಅತಃ ಸೋಸ್ತಿ ಇತಿ ಅನ್ವಯ. ಏನು ಅರ್ಥ ಮಾಡಿದರೋ, ಯಾರ ಅನುಗ್ರಹ ಇದ್ದರೆ ಜಗತ್ತು ಇರೋದು, ತನ್ನ ಕ್ರಿಯೆಯನ್ನು ಮಾಡೋದು ಆಗುತ್ತೋ, ಯಾರ ಅನುಗ್ರಹ ಇಲ್ಲದೆ ಹೋದರೆ ಜಗತ್ತು ಇರೋದಾಗಲಿ ಅದರ ಚಟುವಟಿಕೆ ಆಗಲಿ ಇಲ್ಲದೆ ಹೋಗುತ್ತೋ ಅವನೇ ಮುಖ್ಯವಾಗಿರ್ತ ಪರಮಾತ್ಮ. ಯಾರ ಅನುಗ್ರಹ ಇರೋದು ಅನ್ವಯ, ಇಲ್ಲದೆ ಇರೋದು ವ್ಯತಿರೇಕ. ಅದಕ್ಕೆ ಅನುಗ್ರಹ ಸದ್ಭಾವ, ಅನುಗ್ರಹ ಅಸದ್ಭಾವ, ಆ ರೀತಿ ಅರ್ಥ ಮಾಡಿಕೊಂಡ್ರೆ ದೇವರಿರಲಿಕ್ಕೆ ಯಾರ ಅನುಗ್ರಹನೂ ಬೇಕಿಲ್ಲ, ಉಳಿದೆಲ್ಲ ಇರಲಿಕ್ಕೆ ಏನು ಬೇಕು, ದೇವರ ಅನುಗ್ರಹ ಬೇಕು. ಆದ್ದರಿಂದ ದೇವರು ಸ್ವತಂತ್ರ, ಉಳಿದವರು ಅಸ್ವತಂತ್ರ, ಅದು ಅನ್ವಯ ವ್ಯತಿರೇಕದ ಅನ್ವಯದ ಕ್ರಮ. ಏತವರ್ಥಂ ಸೋದಾಹರಣಮಃ ದೀಪೈ ದೀಪಶ್ಚಕ್ಷುಶ್ಚ ರೂಪಂಚ ತೇಜಸೋ ನ ಪೃಥಗ್ ಭವೇತ್ ಏವಂ ಧೀಹಿ ಖಾನಿ ಮಾತ್ರಾಶ್ಚ ನಶ್ಯುಃ ಅಪಿ ಉತ ಮಾರುತಾತ್. ದೀಪಃ ಚಕ್ಷುಃ ಚ ರೂಪಂ ಚ ತೇಜಸಃ ನ ಪೃಥಗ್ ಭವೇತ್ ಏವಂ ಧೀಹಿ ಖಾನಿ ಮಾತ್ರಾಃ ಚ ನಶ್ಯುಃ ಅಪಿ ಉತ ಮಾರುತಾತ್. ದೀಪಾಧಿಕಂ ಜ್ಯೋತಿಷಃ ತೇಜಸಃ ತಚ್ಛಕ್ತಿಮಂತರೇಣ ಪೃಥಕ್ ಸ್ವಾತಂತ್ರ್ಯೇಣ ಪ್ರಕಾಶಕಂ ನ ಭವೇತ್. ದೀಪವಾಗಲಿ, ಆಮೇಲೆ ಚಕ್ಷುವಾಗಲಿ, ಪೃಥಕ್ ಸ್ವಾತಂತ್ರ್ಯೇಣ, ಆಮೇಲೆ ಚಕ್ಷುವಾಗಲಿ, ರೂಪವಾಗಲಿ, ತೇಜಸ್ಸಾಗಲಿ, ಇದ್ಯಾವುದು ಏನಿದು, ದೇವರ ಅನುಗ್ರಹ ಇಲ್ದಿರೋಕ್ಕೆ ಸಾಧ್ಯನೇ ಇಲ್ಲ. ದೀಪ ಇರಬಹುದು, ಕಣ್ಣಿರಬಹುದು, ನೋಡೋಕ್ಕೊಂದು ರೂಪನೂ ಇರಬಹುದು, ಆದರೆ ಅವೆಲ್ಲ ಕಾಂಡಕ್ಕೆ ಏನು ಬೇಕೋ, ದೇವರ ಅನುಗ್ರಹ ಬೇಕೇ ಬೇಕು. ಏವಂ ಧೀಹಿ ಖಾನಿ ಮಾತ್ರಾಶ್ಚ ನಶ್ಯುಃ ಉಪಿ ಅಪಿ ಉತ ಮಾರುತಾತ್. ಅದೇ ರೀತಿಯೇ ಏವಂ ಬುದ್ಧ್ಯಾಧಿಕಮಿ ಮಾರುತಾತ್ ದುಃಖ್ಯಪ್ರಾಣಾದಪಿ ಪೃಥಕ್ ಜ್ಞಾನಜನನ ಶಕ್ತಿಮನ್ನ. ಬುದ್ಧ್ಯಾಧಿಕ ಇಷ್ಟೇ ಇರಬಹುದು, ವಾಯುದೇವರು ಅನುಗ್ರಹ ಇರಬಹುದು ಅವ್ರ ಮೇಲೆ, ಇಷ್ಟಾದರೂ ಕೂಡ ದೇವರ ಅನುಗ್ರಹ ಇಲ್ಲದವ್ರು ಏನಾಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಅದನ್ನು ಹೇಳೋ ದೃಷ್ಟಾಂತ ಕೊಟ್ಟು, ವಾಯುನಾ ಹಿ ಗೌತಮ ವಾಯುನಾ ವೈ ಗೌತಮ ಸೂತ್ರೇಣ ಇತಿ ಶ್ರುತೇ ಕಿಮುತ ಪರಬ್ರಹ್ಮಣ ಏತಸ್ಮಾತ್ ಜಾಯತೆ ಪ್ರಾಣ ಆತ್ಮನ ಏಷ ಪ್ರಾಣೋ ಜಾಯತೆ ಬ್ರಹ್ಮಣೋ ವಾ ಏತಾನಿ ಕರಣಾನಿ ಇತ್ಯಾದಿ ಶ್ರುತೇ. ಅಂದರೆ ಏವಂ ಧೀಹಿ ಖಾನಿ ಮಾತ್ರಾಶ್ಚ ನಶ್ಯುರಪಿತ ಮಾರುತಾತ್. ಈ ವಾಯುದೇವರ ಅನುಗ್ರಹ ಇಲ್ಲದೆ ಹೋಗಿಬಿಟ್ರೆ ಬುದ್ಧಿ ಇಂದ್ರಿಯಗಳು ತನ್ಮಾತ್ರಗಳು ಯಾವುದು ಕೂಡ ಇದ್ದರೂ ಫಂಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಾಯುದೇವರ ಅನುಗ್ರಹ ಬೇಕು. ವಾಯುದೇವರ ಅನುಗ್ರಹ ಇಲ್ಲದೆ ಹೋದರೆ ಇಷ್ಟಾಗೋದಿಲ್ಲ ಅಂದಮೇಲೆ ದೇವರ ಅನುಗ್ರಹ ಇಲ್ಲದ್ರೆ ಇನ್ನೇನಾಗಬೇಕು, ಅಲ್ಲಿ ಕೈಮುತ್ಯ ನ್ಯಾಯ. ವಾಯುದೇವರು ಸರ್ವೋತ್ತಮರಲ್ಲ, ಜೀವೋತ್ತಮರು. ಅವ್ರ ಅನುಗ್ರಹ ತಪ್ಪಿದ್ರೆ ಇವರೆಲ್ಲ ಇದ್ದು ಕೆಲಸಕ್ಕೆ ಬರಲಿಲ್ಲ. ಇನ್ನು ಪರಮಾತ್ಮನೇ ಕೈ ಬಿಟ್ಟುಬಿಟ್ರೆ ಯಾರು ಇರಲಿಕ್ಕಾಗೋದಿಲ್ಲ. ಈಗ ಪ್ರಳಯ ಕಾಲದೊಳಗೆ ವಿಷ್ಣು ಇದ್ದಾನೆ, ಸ್ವತಂತ್ರನಾಗಿದ್ದಾನೆ. ಉಳಿದವರೆಲ್ಲ ಏನಾಗಿದ್ದಾರೆ? ಅಸ್ವತಂತ್ರರಾಗಿದ್ದಾರೆ ಅನ್ನೋದು ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಅರ್ಥ. ಎಲ್ಲ ಕಾಲದಲ್ಲೂ ಗೊತ್ತಾಗೋದು ಬೇರೆ, ಕನ್ಫ್ಯೂಷನ್ ಎಲ್ಲ ಕಾಲ ಮಿಕ್ಸ್ ಆಗಿಬಿಟ್ಟ ಯಾರು ಪ್ರಧಾನ ಅಂತ ಗೊತ್ತಾಗೋದಿಲ್ಲ. ಕ್ಲಿಯರಾಗಿ ಪ್ರಸಂಗ ಬಂದಾಗ ಏನಾಗತ್ತಾಗ ಆ ದಿಪ್ಪಾಡಿ ಎಲ್ಲ ಏನೋ ಮಾಡ್ತಿರ್ತಾರೆ ಗೊತ್ತು. ಕರೆಂಟ್ ಹೋಗ್ಬಿಟ್ಟ ತಕ್ಷಣ ಆಗುತ್ತೆ, ಓ ಬೆಳಕು ಕಟ್ಲಾ ಇದೆ. ಅವ ಎಚ್ಚರಿದ್ದಿಲ್ಲ ಅಡಿವರಿಗೂ ಕೂಡ. ಯಾವಾಗ ಅದು ಹೋಯ್ತು ಏನಾಯ್ತಾಗ ತಕ್ಷಣ ಜ್ಞಾಪಕ ಬಂತು. ಪ್ರಳಯ ಕಾಲ ಹೇಗಾಗಿರುತ್ತದೋ ಕರೆಂಟ್ ಹೋದ ಅವಸ್ಥೆ ಅಂದ್ರೆ ತಕ್ಷಣ ಅರ್ಥ ಆಗುತ್ತಲ್ಲ, ಆಗ ದೇವರು ಕೈ ಬಿಟ್ಟರೆ ಏನಾಗುತ್ತೆ ಅಂತ ತೋರಿಸಿಕೊಡ್ತಾರೆ. ಸೊ ಪ್ರಳಯಾದಿಗಳ ಮಹತ್ವನೂ ಬಂದಾಗಾಯ್ತು. ಇದರಿಂದ ದೇವ್ರ ಪ್ರಳಯ ಅಕಸ್ಮಾತ್ ಮಾಡದೆ ಹೋಗಿದ್ರೆ ಜನಗಳಿಗೆ ಏನು ಭ್ರಮೆ ಬರಬಹುದಾಗಿತ್ತು? ಓ ನಾವೇ ಇರ್ತೀವಿ ಬಿಡ್ರಿ ಯಾವಾಗಲೂ ಕೂಡ ಅಂತ ಪ್ರಸಂಗ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಈ ಕರೆಂಟ್ ಹೋದಾಗ ಮಾತ್ರ ಇದ್ರ ನಮ್ಮ ದೀಪದ ಮಹತ್ವ ಗೊತ್ತಾಗ ಹಾಗೆ, ಬೆಳಕಿನ ಮಹತ್ವ ಗೊತ್ತಾದ ಹಾಗೆ ಇವತ್ತು ಪ್ರಳಯ ಕಾಲದಲ್ಲಿ ಏನು ಗೊತ್ತಾಗುತ್ತೆ ನಮಗೆ? ದೇವರು ಸೃಷ್ಟಿಯಾದಿ ಮಾಡಿದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು ಅಂತ ಅರ್ಥ ಮಾಡಿಕೊಡ್ತಾನೆ ದೇವ್. ಆತನು ಮಾಡಿದ್ರೆ ಏನು ಮಾಡಬಲ್ಲ ಅಂತ ಹೇಳೋದಕ್ಕೆ ಚಿತ್ರವಿಚಿತ್ರ ಸೃಷ್ಟಿ ಮಾಡಿ ತೋರಿಸ್ತಾನೆ. ದೇವರ ಮಹಿಮೆ ಅದು. ಪ್ರಳಯನೂ ಕೂಡ ದೇವರು ಏನಾಯ್ತಾಗ ದೇವರ ಮಹಿಮೆ ಆಯ್ತಾಗ ಗೊತ್ತಾಯ್ತಾ. ದೇವರ ಮಹಿಮೆ ಆಗ್ಲಿಕ್ಕೆ ಅದು ನಿದರ್ಶನ. ಇವತ್ತು ನೋಡಿ, ಪ್ಲಾಸ್ಟಿಕ್ ಸೃಷ್ಟಿ ಮಾಡಿ ನಾಶ ಮಾಡೋಕ್ಕೆ ಬರ್ತಾ ಇಲ್ಲ. ಅದಕ್ಕೆ ತಾವು ಸೃಷ್ಟಿ ಮಾಡಿದ್ರೆ ನಾಶ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ತಮ್ಮ ಕಂಟ್ರೋಲ್ ತಪ್ಪೋಯ್ತು ಅಂತ ಅರ್ಥ. ದೇವರಿಗೆ ಪ್ರಸಂಗ ಎಲ್ಲ ಏನು ಮಾಡ್ತಾನೆ? ಸೃಷ್ಟಿ ಹೇಗೆ ಮಾಡ್ತಾನೆ ನಾಶನ ಹಾಗೆ ಮಾಡ್ತಾನೆ. ಸೃಷ್ಟಿ ಮಾಡೋದ್ರಲ್ಲೂ ಸ್ವತಂತ್ರ, ಪ್ರಳಯ ಕಾಲದಲ್ಲೂ ಸ್ವತಂತ್ರ. ದೇವರ ಮಹಿಮೆಗೋಸ್ಕರ ಪ್ರಳಯ ಕಾಲ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಅಭಿಮಾನ ಭಕ್ತಿ ಜಾಸ್ತಿ ಆಗಬೇಕು. ಪ್ರಳಯ ಕಾಲ ಕೇಳಿದಾಗ ಭಾರಿ ದುಃಖ ಆಗೋದಿಲ್ಲ, ಏನಾಗತ್ತಾಗ ಭಕ್ತಿ ಜಾಸ್ತಿ ಆಗುತ್ತೆ. ಹೌದು, ದೀಪ ಚಕ್ಷುಶ್ಚ ರೂಪಂಚ ತೇಜಸ್ಸೋ ನ ಪೃಥಕ್ ಭವೇತ್. ಅದೇ ರೀತಿ ತೇಜಸ್ಸೇ ಇಲ್ಲ ಅಂತ ತಿಳ್ಕೊಬೇಡ. ಇನ್ನೊಂದು ಅರ್ಥ, ತೇಜಸ್ಸೇ ಇಲ್ಲ ಆಗ ದೀಪ ಇದ್ರೂ ಅಷ್ಟೇ, ಚಕ್ಷುಸ್ ಇದ್ರೂ ಅಷ್ಟೇ, ರೂಪ ಇದ್ರೂ ಅಷ್ಟೇ, ಏನು ಉಪಯೋಗ ಇಲ್ಲ. ಬೆಳಕೇ ಇಲ್ಲ ಅಂತ ಹೇಳಿದರೆ ಇವೆಲ್ಲ ಏನು ಕೆಲಸಕ್ಕೆ ಬರಲಿಲ್ಲ. ದೀಪ ಅಂದ್ರೆ ಏನು? ಬಲ್ಬ್ ಇದೆ ತಿಳ್ಕೊಳ್ಳಿ. ದೀಪ ಅಂದ್ರೆ ಬಲ್ಬ್, ಬಲ್ಬ್ ಇದೆ ನೋಡ್ಲಕ್ಕೆ ಕಣ್ಣಿದೆ, ವಸ್ತು ಇದೆ, ಬೆಳಕಿಲ್ಲ, ಏನು ಕಾಣಿಸೋದಿಲ್ಲ. ಗೊತ್ತಾಯ್ತಾ? ಅದೇ ರೀತಿನೇ ಇವತ್ತು ಎಲ್ಲ ಇಂದ್ರಿಯಗಳಿದೆ, ವಾಯುದೇವರಿಲ್ಲ ಏನೋ ಮಾಡೋಕ್ಕಾಗೋದಿಲ್ಲ. ಇನ್ನು ವಾಯುದೇವರೇ ಇಲ್ಲ ಏನೋ ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ದೇವರೇ ಇಲ್ದಾಗ ಏನೇನೂ ಮಾಡೋಕ್ಕಾಗೋದಿಲ್ಲ. ಇದು ಸ್ಪಷ್ಟ ಮಾಡಿಕೊಂಡಕ್ಕೆ ಪ್ರಳಯ ಕಾಲ ದೃಷ್ಟಾಂತವನ್ನು, ಪ್ರಳಯ ಕಾಲದ ಅರ್ಥ ಮಾಡೋಕ್ಕೋಸ್ಕರ ನಮ್ಮ ನಿತ್ಯ ಜೀವನ ದೃಷ್ಟಾಂತವನ್ನು ಕೊಟ್ಟು. ಅರ್ಥ ಆಯ್ತಾ? ಈ ದೀಪನೇ ಇಲ್ಲ ಏನು ಮಾಡೋದು? ಕಣ್ಣಿದ್ರು ಅಷ್ಟೇ, ಹೋದ್ರೂ ಅಷ್ಟೇ ಅಂತಾರಲ್ಲ ಆ ರೀತಿ ಆಯ್ತಾರೆ. ಬುದ್ಧೇರ್ ಜಾಗರಣಂ ಸ್ವಪ್ನಂ ಸುಷುಪ್ತಿರಿತಿ ಇತಿಹ ಉಚ್ಯತೆ ಮಾಯಾ ಮಾತ್ರಮಿದಂ ರಾಜನ್ ನಾನಾತ್ವಂ ಪ್ರತ್ಯಗಾತ್ಮನಿ. ಬುದ್ಧೇ ಜಾಗರಣಂ ಸ್ವಪ್ನಂ ಸುಷುಪ್ತಿ ಇತಿಹ ಉಚ್ಯತೆ ಮಾಯಾ ಮಾತ್ರಮಿದಂ ರಾಜನ್ ನಾನಾತ್ವಂ ಪ್ರತ್ಯಗಾತ್ಮನಿ. ಇವನ್ನೆಲ್ಲ ಅದ್ವೈತಿಗಳು ತಮ್ಮ ಭಾರಿ ಅನುಕೂಲ ಅಂತ ಹೇಳಿ ಅರ್ಥ ಮಾಡಕ್ಕೆ ಹೋಗ್ತಾರೆ. ಅದೆಲ್ಲ ಅದನ್ನು ಸರಿಯಾದ ಅರ್ಥ ಹೇಳ್ತಾರೆ. ಸ್ವಬುದ್ಧೇ ಜಾಗರಣಂ ಸ್ವಪ್ನಂ ಸುಷುಪ್ತಿ. ಮೂರು ಅವಸ್ಥೆಗಳಾಯ್ತು, ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಮೂರು ಕೂಡ ಮಾಯಾ ಮಾತ್ರ ಮಿದಂ ರಾಜನ್. ಇವೆಲ್ಲ ಮಾಯಾ ಮಾತ್ರ, ಬಾಲ್ಯ ಮತ್ತು ಮಾಯಾ ಮಾತ್ರ ಅಂತೂ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಪದಾರ್ಥೋಯಂ ಬ್ರಹ್ಮಸೂತ್ರಾಣ ಅದೇ ಪದ ಉಪಯೋಗಿಸಿದರು. ನಾನಾತ್ವಂ ಪ್ರತ್ಯಗಾತ್ಮನೇ, ನೋಡೋದಕ್ಕೇನಿಸುತ್ತೆ ಇವೆಲ್ಲ ಮಾಯೆ. ಪ್ರತ್ಯಗಾತ್ಮ ಪರಮಾತ್ಮ ಇದ್ದಾನೆ, ಇದೆಲ್ಲ ನಾನಾತ್ವ ಭೇದ ಇದೆಯಲ್ಲ ಅದೆಲ್ಲ ಮಾಯಾ. ದೇವರಿಗೂ ಜೀವರಿಗೂ ಉಳಿದವರಿಗೂ ಭೇದ ಇದೆ ಎಂಬುದು ಮಾಯಾ, ಇವೆಲ್ಲ ಇದೆ ಎಂಬುದು ಮಾಯಾ, ಎಲ್ಲ ಸುಳ್ಳು ಒಂದು ಅರ್ಥ ಬರಾಗುತ್ತೆ ಅದಲ್ಲ ಅಂತ ಹೇಳ್ತಾರೆ. ನ ಸ್ವಪ್ನ ಇತ್ಯತ್ರ ಸ್ವಪ್ನಾತ್ಯವಸ್ಥಾ ಅಪಿ ನ ಬ್ರಹ್ಮಣ ಇತ್ಯುಕ್ತಂ ತರ್ಹಿ ಕಶ್ಚತಾ ಇತ್ಯರ್ಥ ಬುದ್ಧೇರಿತಿ. ಬುಧಂ ಬುಧಂ ಜ್ಞಾನಂ ಧೀಯತೆ ಯಸ್ಮಿನ್ನಿತಿ ಬುದ್ಧಿ ಜೀವ. ಇಲ್ಲಿ ಬುದ್ಧಿ, ಬುದ್ಧಿ ಅಂದರೆ ಜೀವ ಅಂತ ಅರ್ಥ. ತಸ್ಯ ಜಾಗರಣಾಧಿಕ ಮುಚ್ಚತೆ. ಆ ಜೀವನಿಗೆ ಮೂರು ಅವಸ್ಥೆಗಳು ಬರೋದು ಕೂಡ ಮಾಯಾ ಮಾತ್ರ, ದೇವರ ಇಚ್ಛಾ ಮಾತ್ರ. ಅರ್ಥ ಅಲ್ಲಿ ಎಷ್ಟು ಅರ್ಥ ಇಲ್ಲ, ಈ ಅರ್ಥ ಇಲ್ಲಿದೆ, ಎಲ್ಲ ಸುಳ್ಳು ಅನ್ನೋ ಅರ್ಥ ಇಲ್ಲಿದೆ. ಹೇಳಲಿಕ್ಕೆ ದೇವರದ ಇಚ್ಛೆ ಬೇಕು, ಮತ್ತು ದೇವ್ರ ಮಲಗಲಕ್ಕೆ ದೇವ್ರ ಇಚ್ಛೆ ಬೇಕು, ಸ್ವಪ್ನಕಾಂಡಕ್ಕೆ ದೇವ್ರ ಇಚ್ಛೆ ಬೇಕು. ಅದು ಮನುಷ್ಯದ ಅರ್ಥ ಸಂಧೇಯ ಸೃಷ್ಟಿರಾಹ ಹಿ ಓಂ ಅಂತ ಹೇಳಿದ ಮೇಲೆ ಮಾಯಾ ಮಾತ್ರಂ ಇಚ್ಛಾ ಮಾತ್ರ ಅಂತ ಒಂದರ್ಥ, ವಾಸನಾ ಮಾತ್ರ ಅಂತ ಇನ್ನೊಂದು ಅರ್ಥ. ಅವೆಲ್ಲ ಬಿಟ್ಬಿಟ್ಟು ಸುಳ್ಳು ಅಂತ ಹೇಳೋದಕ್ಕೊಳ್ರೆ ಎಷ್ಟು ತಪ್ಪಾಗ್ತಿತ್ತು. ತರ್ಹಿ ಕಶ್ಚೈತಿ ಹಾ ಸತಾ ಸೌಮ್ಯ ಇತ್ಯಾದಿ ಸೃಜಿಸಿದ್ದಂ. ಈ ಅರ್ಥಕ್ಕೆ ಏನು ಆಧಾರ ಅಂತ ಕೇಳಿದರೆ ಶ್ರುತಿಗಳು ಹೇಳ್ತಾ ಇದೆ, ಜೀವನ ನಿದ್ರೆ ಬರಬೇಕಾದ್ರೆ ದೇವರ ದಯೆ ಬೇಕು, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಅದರಿಂದ ಅದೇ ಅರ್ಥನೇ ಮಾಡಬೇಕು. ಅಥ ಐತತ್ ಪುರುಷ ಸ್ವಪಿತಿ ನಾಮ ಇತಿ ಚ ಅನೇನ ಜಾಗ್ರದಾದೀನಾಂ ನಿರಾಲಂಬನತೆಯ ಮಿಥ್ಯಾತ್ವಮಪಾಸ್ತಂ. ಅದು ಮಿಥ್ಯಾ ಎಂಬ ಅರ್ಥ ಇಲ್ಲಿ ಬಂದಿಲ್ಲ. ನಾನು ಸುಪ್ತಾದ್ಯ ಅವಸ್ಥಾವತ್ ವಿಶ್ವಾದೀನಾಮಿ ನಾನಾತ್ವಂ ಸತ್ಯಂಶಾದಿ ತತ್ರ ಮಾಯಾ ಮಾತ್ರವಿದೆ ಪ್ರತ್ಯಗಾತ್ಮನಿ. ಆ ವಿಷಯ ಮುಗಿತು, ದೇವರ ಇಚ್ಛೆಯಿಂದ ಎಲ್ಲ ಆಗ್ತಾ ಇದೆ, ಮುಗಿತು. ಪರಮಾತ್ಮನ ಸ್ಥಿತ ನಾನಾತ್ವ ಮಾಯ ಸ್ವೇಚ್ಛೆಯ ಮಾತ್ರ ನಿರ್ಮಿತಂ ಪ್ರಾತಮ್ನ ಸ್ವಾಭಾವಿಕ. ದೇವರು ಸೃಷ್ಟಿ ಮಾಡಿದ್ದಕ್ಕಾಗತ್ತೆ ಹೊರತು ಅದೇ ಆಗ್ತಕ್ಕಂಥದ್ದಲ್ಲ. ಏತೇನ ಕೃಷ್ಣರಾಮಾದಿ ರೂಪಾಣ ಮೂಲ ರೂಪೇಣ ಭೇದ ನಿರಸ್ತ. ಇನ್ನೊಂದು ಅರ್ಥ ಮತ್ತೆ ಹಾಗಿದ್ರೆ ಜಾಗ್ರತ ಅವಸ್ಥೆ ಕೊಡ್ತಕ್ಕಂಥ ವಿಶ್ವರೂಪ ಇದೆ, ಆಮೇಲೆ ಸ್ವಪ್ನಾವಸ್ಥೆ ಕೊಡ್ತಕ್ಕ ತೈಜಸ ರೂಪ ಇದೆ, ಸುಷುಪ್ತಿ ವ್ಯವಸ್ಥೆ ಕೊಡ್ತಕ್ಕ ಪ್ರಾಜ್ಞಾ ರೂಪ ಇದೆ, ಜೀವನಿಗೆ ಅವಸ್ಥಾ ಭೇದ ಇದೆ. ಆ ಪರಮಾತ್ಮ ಬೇರೆ ಬೇರೆ ರೂಪದಿಂದ ಅವಸ್ಥೆಗಳನ್ನು ಕೊಡ್ತಾರೆ. ಅವಸ್ಥಾ ಭೇದವನ್ನು ಕೊಡ್ತಕ್ಕಂಥ ರೂಪಗಳು ಪರಸ್ಪರ ಭಿನ್ನನೋ ಅಂತ ಪ್ರಶ್ನೆ ಬಂತು. ಇಲ್ಲ, ಮಾಯಾ ಮಾತ್ರ, ಅದೇನು ಕೂಡ ದೇವರ ಇಚ್ಛೆಯಿಂದ ಬೇರೆ ಬೇರೆ ವಿಶೇಷವಾಗಿ ಕಾಣುತ್ತೆ ಹೊರತು ಅವೆಲ್ಲ ಏನಲ್ಲವು. ನಾನಾತ್ವಂ ಪೃಥಗಾತ್ಮನೇ ಮಾಯಾ ಮಾತ್ರ, ದೇವರಲ್ಲಿ ಭೇದ ಅಂತ ಕಾಣ್ತಕ್ಕಂಥದ್ದೇನದು ನಿಜವಾಗ್ಲೂ ಇಲ್ಲ. ಬೇರೆ ಬೇರೆ ರೂಪದಿಂದ ಕೆಲಸ ಮಾಡ್ತಾನೆ, ಆದರೆ ಬೇರೆ ಬೇರೆ ರೂಪಗಳಲ್ಲಿ ಭೇದ ಇಲ್ಲ. ಇದು ವಿಶೇಷ, ಒಂದೇ ರೂಪದಿಂದ ಕೆಲಸ ಮಾಡೋದು ಬೇರೆ, ಬೇರೆ ಬೇರೆ ರೂಪದಿಂದ ಕೆಲಸ ಮಾಡೋದು ಬೇರೆ. ದೇವರು ಅನೇಕ ರೂಪ ತಗೊಂಡು ಕೆಲಸಗಳನ್ನು ಮಾಡ್ತಾನೆ, ಭಿನ್ನ ಭಿನ್ನ ಕಾರ್ಯಗಳನ್ನು ಮಾಡ್ತಾನೆ. ಅದೇನದು ಸಾತ್ವಿ ವಿಚಿತ್ರವಾದ ಸಾಮರ್ಥ್ಯವನ್ನು ತೋರಿಸುತ್ತೆ ಅಷ್ಟೇ, ಭೇದ ತೋರಿಸೋದಿಲ್ಲ, ಭೇದ ತೋರಿಸೋದಿಲ್ಲ ಅಂಥೇಳಿ ಅನೇಕ ವಿಷಯ ಹೇಳಿ. ಜೀವನಿಗೆ ಮೂರು ಅವಸ್ಥೆಗಳಿದೆ, ಅವನಿ ಬರುತ್ತೆ, ಆದರೆ ಸ್ವಂತ ಬರೋದಿಲ್ಲ, ಇದರ ಅನುಗ್ರಹ ಮಾಡಿದರೆ ಮಾತ್ರ ಬರೋದು, ಅದು ವಾಸನಮಯ ಮಾಡ್ತಾನೆ, ಎಲ್ಲ ಉತ್ತರ ಕೊಟ್ಬಿಡ್ತು. ಆ ಬೇರೆ ಬೇರೆ ರೂಪಗಳಿಂದ ಮಾಡ್ತಾನೆ, ಆ ರೂಪಗಳಲ್ಲಿ ಭೇದ ಇಲ್ಲ. ಇದಿಷ್ಟು ಕೂಡ ವಿಷಯ ಇಲ್ಲಿ ಹೇಳಿ. ತದುಕ್ತಂ, ಈ ಅರ್ಥ ಯಾತಕ್ಕೆ ಮಾಡಬೇಕು ಅನ್ನೋದಕ್ಕೆ ಪ್ರಮಾಣ ಕೊಡ್ತಾರೆ. ಪ್ರತ್ಯೇಕಂ ವಿಷ್ಣು ರೂಪಾಣ ಕ್ರಾಂತಿ ಮಾತ್ರ ಅಭಿಧಾಮತ. ಎಲ್ಲೆಲ್ಲಿ ವಿಷ್ಣು ರೂಪಗಳಿಗೆ ನಾವು ಭೇದವನ್ನು ತಿಳ್ಕೋತೇವೆ ಅದೆಲ್ಲ ಭ್ರಾಂತಿ ಅಂತ ತಿಳ್ಕೋಬೇಕು. ಜಗತ್ತಶ್ಚೈವ ವಿಷ್ಣುಸ್ತು ಸತ್ಯೋ ಭೇದ ಸತೈವ. ಇಲ್ಲಿ ನಾನಾತ್ವ ಅನ್ನೋದು ಮಾಯಾ ಮಾತ್ರ ಅಂದರೆ ಜೀವೇಶ್ವರ ಭೇದಾದಿಗಳು ಮಾಯಾ ಮಾತ್ರ ಅಂತ ಅರ್ಥ ಅಲ್ಲ. ಸ್ವಗತ್ ಪರಮಾತ್ಮನಲ್ಲಿ ಸ್ವಗತ ಭೇದ ಅಂಬುದು ಮಾಯಾ ಮಾತ್ರ ಅಷ್ಟೇ ಹೊರತು ಬೇರೆ ಅಲ್ಲ. ಸೊ ಮಾಯಾ ಮಾತ್ರ ಹೇಳಿದ್ರೆ ಎರಡು ಅರ್ಥವನ್ನು ಮಾಡಿದರು. ಒಂದರ್ಥ ಎಲ್ಲ ಏನದು, ಸ್ವಪ್ನಾದಿಗಳನ್ನು ಮಾಡೋದು ಪರಮಾತ್ಮನ ಇಚ್ಛಾ ಮಾತ್ರ, ಈಸ್ ಅಲ್ಟಿಮೇಟ್ ಅಂತ ಅರ್ಥ, ದೇವರ ಅಲ್ಟಿಮೇಟ್ ಅಂಬುದು ಒಂದರ್ಥ. ಇನ್ನೊಂದು ಅರ್ಥ, ಪರ ರೂಪರೂಪಗಳಿಗೆ ಭೇದ ಪ್ರಶ್ನೆ ಬಂದರೆ ಅದು ಮಾಯಾ ಮಾತ್ರ, ಅದು ಸುಳ್ಳು, ಇಲ್ಲ ಸಾಧ್ಯನೇ ಇಲ್ಲ ಅಂತೇಳಿ. ಯಥಾಕಾಶ ಘನವು ನಿತ್ಯಂ ಭಿನ್ನಾವೇವ ಪರಸ್ಪರಂ ಏವ ಮೀಶೋ ಜಗಚ್ಚೈವ ಭಿನ್ನಾವೇವ ಪರಸ್ಪರಂ. ದೃಷ್ಟಾಂತ ಕೊಡ್ತಾರೆ. ಆಕಾಶ ಇದೆ, ಆಕಾಶದಲ್ಲಿ ಮೋಡ ಇದೆ. ಆಕಾಶ ಇದೆ, ಆಕಾಶದಲ್ಲಿ ಮೋಡ ಇದೆ. ಆಕಾಶಕ್ಕೂ ಮೋಡಕ್ಕೇನು ಸಂಬಂಧ? ಭೇದನೋ ಅಭೇದನೋ? ಭೇದ. ಯಾಕೆ ಆಕಾಶದಲ್ಲಿ ಮೋಡ ಆಗಿದ್ರೆ ಯಾವಾಗಲೂ ಮೋಡ ಕಾಣಬೇಕಾಗಿತ್ತು, ಗೊತ್ತಾಯ್ತಾ? ಆಕಾಶದಲ್ಲಿ ಮೋಡ ಅಂತ ಹೊರತು ಆಕಾಶದಲ್ಲಿ ಮೋಡ ಅಂತ ಯಾರು ಕರೆದಿಲ್ಲ. ಅದೇ ರೀತಿ ದೇವರ ಅಧೀನದಲ್ಲಿ ಜೀವ ಇದ್ದಾನೆ, ಜೀವನೇ ದೇವರಲ್ಲ. ಆಕಾಶ ಮೋಡ, ದೇವರು ದೇವರು. ಆದ್ದರಿಂದ ಆಕಾಶವನ್ನು ಆಶ್ರಯಿಸಿ ಮೋಡಗಡಬೇಕು ಹೊರತು ಮೋಡಗಳನ್ನು ಆಶ್ರಯಿಸಿ ಆಕಾಶ ಇಲ್ಲ. ಅದೇ ರೀತಿ ಆಕಾಶ ಎಷ್ಟು ವ್ಯಾಪ್ತ? ಮೋಡ ವ್ಯಾಪ್ತನ? ಆಕಾಶ ಸರ್ವತ್ರ ವ್ಯಾಪ್ತ. ಅದೇ ರೀತಿ ವಿಷ್ಣುವನ್ನು ಆಶ್ರಯಿಸಿ ಜೀವರಿದ್ದಾರೆ ಹೊರತು ವಿಷ್ಣು ದೇವರನ್ನು ಆಶ್ರಯಿಸಿ ವಿಷ್ಣು ಇಲ್ಲ. ಅದು ದೃಷ್ಟಾಂತ ಕೊಡಲಿಕ್ಕೆ ಏನು ಮಾಡಿದರು? ಯಥಾ ಬುದ್ಧಿ ಶೋಕ ಅಲ್ಲಿದೆ, ಅದನ್ನು ಸೇರಿಸಿ ಅರ್ಥ ಬರೆದ್ಬಿಟ್ಟಿದ್ದಾರೆ. ಯಥಾ ಜಲಧಾರ ವ್ಯೋಮ್ನಿ ಭವಂತಿ ನಭವಂತಿ ಚ ಬ್ರಹ್ಮಣೀದಂ ತಥಾ ವಿಶ್ವಂ ಉಪಯಾತಿ ಉದಯಾಪ್ಯಯಂ. ಯಥಾ ಜಲಧಾರಾ ವ್ಯೋಮ್ನಿ ಭವಂತಿ ನಭವಂತಿ ಚ ಬ್ರಹ್ಮಣಿ ಇದಂ ತಥಾ ವಿಶ್ವಂ ಉಪಯಾತಿ ಉದಯಾಪ್ಯಯಂ. ಯಥಾ, ಯಾವ ರೀತಿಯಾಗಿ ಜಲಧಾರಾ, ಜಲಧಾರ ಅಂದರೆ ಮೇಘ, ಜಲವನ್ನು ಹೊಂದಿರೋದಕ್ಕೆ ಜಲಧಾರ, ಜಲದ ಜಲಧಾರ ಅವೆಲ್ಲ ಮೇಘದ ಅಬ್ದ, ಅಬ್ದ ಅಂದರೂ ಮೇಘ ಅಂತ, ಅಬ್ದ ನೀರು ಕೊಡೋದು. ಜಲಧಾರಾ ವ್ಯೋಮ್ನಿ ಆ ಗೋಡಗಳು ಆಕಾಶದೊಳಗೆ ಭವಂತಿ ಕೆಲಸತ್ತಿರ್ತವೆ, ನ ಭವಂತಿ ಕೆಲಸತ್ತಿರೋದಿಲ್ಲ. ನಿರ್ಮಲವಾದ ಆಕಾಶ, ಶರತ್ಕಾಲದಲ್ಲಿ ಒಂದು ಮೋಡನೂ ಇರೋದಿಲ್ಲ, ಮಳೆಗಾಲದಲ್ಲಿ ಬರೀ ಮೋಡ ತುಂಬಿರುತ್ತೆ. ಅದೆಲ್ಲ ಈ ಕೆಲವು ಭವಂತಿ, ಕೆಲವು ನಭವಂತಿ. ಅದೇ ರೀತಿ ಬ್ರಹ್ಮಣಿ ಇದಂ ತಥಾ ವಿಶ್ವಂ, ಪರಮಾತ್ಮ ಆಕಾಶ ಇದ್ದಾಗೆ ಕೆಲವೊಮ್ಮೆ ಸೃಷ್ಟಿಯಾದಾಗ ಜೀವರು ಕಾಣುತ್ತಾರೆ, ಉಳಿದೊತ್ತೆ ಕಾಣೋದಿಲ್ಲ. ವಿಶ್ವಂ ಉಪಯಾತಿ ಉದಯಾಪ್ಯಯಂ, ಉದಯ ಅಂದರೆ ಸೃಷ್ಟಿ, ಅಪ್ಯಯ ಅಂದರೆ ನಾಶ. ಸೃಷ್ಟಿ ಮತ್ತು ನಾಶಗಳನ್ನು ಹೊಂತಾ ಇವೆ. ಆಕಾಶವನ್ನು ಆಶ್ರಯಿಸಿ ಮೇಘಗಳು ಇರೋದು ಇಲ್ಲದೆ ಇರೋದು ಹೇಗೋ, ಜೀವರು ದೇವರನ್ನು ಆಶ್ರಯಿಸಿ ಇರ್ತಾರೆ ಬೇರೆ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಕಾಣದಂತೆ ಇರ್ತಾರೆ. ಸುಲಭವಾದ ದೃಷ್ಟಾಂತ, ಅದು ಅಪಾರ್ಥ ಮಾಡಿಕೊಂಡು ಏನೋ ಮಾಡಕ್ಕೆ ಹೊರಟಿದ್ರು. ಆ ದೃಷ್ಟಾಂತಕ್ಕೆ ಅರ್ಥ ಕೊಟ್ಟರು. ಯಥಾಕಾಶ ಘನವು ನಿತ್ಯಂ ಭಿನ್ನಾವೇವ ಪರಸ್ಪರಂ ಏವ ಮೀಶೋ ಜಗಚ್ಚೈವ ಭಿನ್ನಾವೇವ ಪರಸ್ಪರಂ. ಈ ಆಕಾಶ ಮೇಘ ದೃಷ್ಟಾಂತ ನೋಡಿದ ಮೇಲೆ ಜೀವೇಶ್ವರ ಭೇದ ಸ್ಪಷ್ಟ ಆಗಬೇಕು ಅಂತ ತಿಳಿಸಿದರು. ನನವೇವಂ ತರ್ಹಿ ಜಗದ್ ಬ್ರಹ್ಮಣೋಶ್ಚೈವ ಭೇದೋ ನ ಪರಮಾರ್ಥಿಕಾಶಾದಿತ್ಯತಃ ಸೋದಾಹರಣಂ ಭೇದಸ್ಯ ಸತ್ಯತ್ವಂ ಸಮರ್ಥಯತೆ ಯಥೇದಿ. ಉದಯಾಪ್ಯಯೋ ಮಿಥೋ ವಿರುದ್ಧ ಸರ್ವತ್ವಾತ್ ಏಕವದ್ಭಾವ ಇದಂ ವಿಶ್ವಂ ಬ್ರಹ್ಮಾಧಾರತೆಯ ಸೃಷ್ಟಿ ಸಂಹಾರೋ ಯಾತಿ. ಗಗನ ಘನಯೋ ಆಧಾರ ಆಧೇಯೋ ಭೇದೋ ಯಥಾ ಸತ್ಯ ತಥಾ ಜಗದ್ ಬ್ರಹ್ಮಣೋ ರಪೀತಿ. ಆ ಶ್ಲೋಕಕ್ಕೆ ಈ ಶ್ಲೋಕ ಮುಂದೆ ಯಾತಕ್ಕೆ ಬಂತು ಅಂದರೆ, ಬರೀ ಅಷ್ಟೇ ಶ್ಲೋಕ ಇದ್ದಿದ್ದರೆ ನಿನ್ನರ್ಥನೂ ಅಕಸ್ಮಾತ್ ಮಾಡಿ ಗಲಾಟೆ ಮಾಡಬಹುದಾಗಿತ್ತು. ನೀನು ದೃಷ್ಟಾಂತ ಕೊಟ್ಬಿಟ್ರಿ, ಈಗ ಇರೋದೇ ಇಲ್ಲದೆ ಇರೋದು ಹೇಗೆಂಬುದಕ್ಕೆ ಮೇಘ ಆಕಾಶ ದೃಷ್ಟಾಂತ ಕೊಟ್ಟಿದ್ದರಿಂದ ಕ್ಲಿಯರ್ ಆಗೋಯ್ತಾ, ಗೊತ್ತಾಯ್ತಾ? ಯಾವಾಗಲೂ ಕೂಡ ಒಂದು ವಾಕ್ಯದಲ್ಲಿ ಸಂಶಯ ಬರೋ ಪ್ರಸಂಗ ಬಂದರೆ ಎಕ್ಸಾಂಪಲ್ ನೋಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಯಾವ ದುಷ್ಟಾಂತ ಕೊಟ್ಟಿದ್ದಾರೆ ನೋಡ್ಬೇಕಾಗ. ದುಷ್ಟಾಂತ ಏನು ಕೊಟ್ಟಿದ್ದಾರೆ ಅಲ್ಲಿ ಸ್ಪಷ್ಟವಾಗಿ ದುಷ್ಟಾಂತ ಟೀಕಾರ ದುಷ್ಟಾಂತ ಕೊಡ್ತಾರೆ ತತ್ವದಲ್ಲಿ ಟೀಕಾದೊಳಗೆ. ಶಬ್ದೋ ನಿತ್ಯ ಅಂತ ಪದ, ಶಬ್ದೋ ನಿತ್ಯ ಎರಡು ರೀತಿ ಬಿಡಿಸೋಕ್ಕೆ ಬರುತ್ತದೆ. ಶಬ್ದ ನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ, ಅನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ. ಹೇಗೆ ಬಿಡಿಸ್ಬೇಕು ಅಂತ ಪ್ರಶ್ನೆ ಬಂತು. ಮುಂದೆ ಎಕ್ಸಾಂಪಲ್ ಕೊಡ್ತಾನೆ. ಶಬ್ದೋ ನಿತ್ಯ ಘಟವತ್ ಅಂದು ಬಿಡ್ತಾನೆ. ಶಬ್ದ ನಿತ್ಯ ಘಟದಂತೆ, ಘಟ ನಿತ್ಯನ ಅನಿತ್ಯನ? ಅನಿತ್ಯ. ಅದೇ ಏನಂತ ಬಿಡಿಸ್ಬೇಕು ಇಲ್ಲಿ? ಅನಿತ್ಯ ಅಂತ ಬಿಡಿಸ್ಬೇಕು. ಈಗ ದುಷ್ಟಾಂತ ಏನು ಮಾಡಿಬಿಡುತ್ತಾಗ, ಎಂಬಿಗ್ಯುಟಿ ತೆಗೆದುಹಾಕ್ಬಿಡುತ್ತೆ. ಎಂಬಿಗ್ಯುಟಿ ಹೋಗೋದು ಯಾವಾಗ? ದುಷ್ಟಾಂತ ನೋಡಿದಾಗ. ಇಲ್ಲಿ ದುಷ್ಟಾಂತ ಮೊದಲೇ ವಾಕ್ಯ ದುಷ್ಟಾಂತ ಯಾವುದು ಕೊಟ್ರೀಗ? ನೀವು ಭೇದ ಎಲ್ಲ ಅಂತ ತಿಳ್ಕೊಳ್ಳೋ ಯೋಚನೆ ಮಾಡ್ತೀರಿ ಅಂತ ತಿಳ್ಕೊಂಡೆ ಆಕಾಶ ಮತ್ತು ಮೇಘಗಳ ದುಷ್ಟಾಂತ ಕೊಟ್ಟರು. ಅಲ್ಲಿ ಕ್ಲಿಯರ್ ಭೇದ ಕಾಣೋದ್ರಿಂದ ಭೇದ ಇಂಟೆಂಡೆಡ್ ಬೇರೆ ಅಲ್ಲ. ಇಟ್ ಸುಲಭ. ಅದು ಯಾವುದೇ ಒಂದು ಕಾಂಟ್ರವರ್ಷಿಯಲ್ ಮ್ಯಾಟರ್ ಬಂದಾಗ ದುಷ್ಟಾಂತ ಅಲ್ಲೂ ಈ ತತ್ವಮಶೀನು ಹಾಗೇನೆ. ದುಷ್ಟಾಂತ ಕೊಟ್ಟಿದ್ದೇನಂತ ಒಂಬತ್ತು ದುಷ್ಟಾಂತ ಕೊಟ್ಟಿದ್ದರು. ಒಂಬತ್ತು ದುಷ್ಟಾಂತ ನೋಡಿದಾಗಲೂ ಭೇದ ಇರುತ್ತೆ, ಅಭೇದ ಇಲ್ಲ. ಆದ್ದರಿಂದ ಅತತ್ವಮಶಿ ಅಂತ ಬಿಡಿಸ್ಬೇಕು, ತತ್ವಮಶಿ ಬಿಡಿಸ್ಬಾರ್ದು. ಶಬ್ದವನ್ನು ಇದೇ ಎಕ್ಸಾಂಪಲ್ ಟೀಕಾರಾಗಿ ಕೊಟ್ಟಿರು. ತತ್ವ ಟೀಕಾರೊಳಗೆ ಸೇಮ್ ಎಕ್ಸಾಂಪಲ್ ಕೊಟ್ಟು ತತ್ವಮಶಿ ಅಂತ ಬಿಡಿಸ್ಬೇಕು, ಅತತ್ವಮಶಿ ಅಂತ ಬಿಡಿಸ್ಬೇಕು ಅಂತ ಗೊಂದಲ ಹಾಗೆ ಇರ್ತಿತ್ತು. ಒಂಬತ್ತು ದುಷ್ಟಾಂತ ಕೊಟ್ಬಿಟ್ಟಿದ್ದಾರೆ. ಒಂದು ದುಷ್ಟಾಂತರೂ ಸಾಕಾಗುತ್ತೆ. ಒಂಬತ್ತು ದುಷ್ಟಾಂತನ ಕ್ಲಿಯರ್ ಆಗಿ ನೀವೇಗ ಭೇದವನ್ನೇ ಹೇಳ್ತಾ ಇವೆ ಅಂದ ಮೇಲೆ ಅಲ್ಲಿ ಭೇದ ಪರ ಅರ್ಥ ಮಾಡಬೇಕು, ಅವ್ರು ಅಭೇದ ಪರ ಅರ್ಥ ಮಾಡಕ್ ಬರೋದಿಲ್ಲ. ಇದು ಸಿಮಿಲರ್ ಕೇಸ್. ಏತೀಹಿ ಅವಯವಾ ಪ್ರೋಕ್ತಃ ಸರ್ವಾವಯವಿನೌ ಇಹ ವಿನಾರ್ಥೇರ ಪ್ರತೀಯೇರನ್ ಪಟಸ್ಸೇ ವಾಂಗತಂತವಃ. ಮತ್ತೆ ಬರೇ ದುಷ್ಟಾಂತಗಳು ಕ್ಲಿಯರ್ ಮಾಡೋದಕ್ಕೋಸ್ಕರ. ಏತೀಹಿ ಅವಯವಾ ಪ್ರೋಕ್ತಃ ಸರ್ವಾವಯವಿನಾಮಿಹ ವಿನಾ ಅರ್ಥೇನ ಪ್ರತೀಯೇರನ್ ಘಟಸ್ ಪಟಸ್ಸೈವ ಅಂಗ ಅಂಗತಂತವಃ. ಇವೆಲ್ಲ ಅವಯವ. ದೇವರು ಅವಯವಿ, ದೇವರು ಅವಯವಿ, ಇವೆಲ್ಲ ಅವಯವ. ಹೇಗೆ? ಪಟಸ್ಯ ತಂತವಃ. ವಸ್ತ್ರ ಇದೆ, ತಂತುಗಳಿದೆ. ವಸ್ತ್ರ ಅಂಬೋದು ಒಂದು ಹೋಲದು, ಇವೆಲ್ಲ ಪಾರ್ಟ್ಸ್ ಇವೆಲ್ಲ ಕೂಡ. ಆ ರೀತಿಯಲ್ಲಿ ಅದು ಒಂದು ಸಮಗ್ರನಾಗಿರ್ತಕ್ಕಂಥ ಪರಮಾತ್ಮ, ಅಸಮಗ್ರವಾಗಿರ್ತಕ್ಕಂಥ ಇದು. ತಂತುಗಳು ಪಟವನ್ನು ಆಶ್ರಯಿಸಿವೆ, ಪಟ ತಂತುವನ್ನು ಆಶ್ರಯಿಸಿಲ್ಲ. ಅಷ್ಟೇ ದೃಷ್ಟಾಂತ. ಮತ್ತೆ ಆಶ್ರಯ ಆಶ್ರಯೀಭಾವ. ಇವರು ಬುಧ ಏನು ಮಾಡ್ತಾರೆ? ವಿಶಿಷ್ಟಾದ್ವೈತಗಳು ನೋಡಿದ್ರಾ? ಅವೆರಡು ವಿಶಿಷ್ಟಾದ್ವೈತ ಅಂತ ಕಲ್ತ್ಬಿಟ್ಟು, ಬರೀ ದ್ವೈತ ಅಂದ್ರೆ ವಿಶಿಷ್ಟಾದ್ವೈತ ಅಂತ ಕರಿತೇವೆ. ಅಂದರೆ ದೃಷ್ಟಾಂತ ಕೊಟ್ಟಿದ್ದು ಯಾವ ದೃಷ್ಟಿಯಿಂದ ಹೇಗೆ ಡಿಪೆಂಡೆನ್ಸ್ ಹೇಳಬೇಕಾಗಿದೆ. ಒಂದು ನೂಲು ತೆಗೆದ್ರು, ಪಟಕ್ಕೆ ಏನೂ ಆಗಲಿಲ್ಲ. ಒಂದು ನೂಲು ತೆಗೆದ್ರೆ ಪಟ ಏನೂ ಆಗಲಿಲ್ಲ. ಪಟ ಬಿಟ್ಟರೆ ಎಲ್ಲ ನೂಲು ಹೊರಟೋದು. ಅದರ ಅರ್ಥ ಏನು ಅಂದರೆ, ದೇವರು ಪ್ರಧಾನ, ವಸ್ತ್ರ ಪ್ರಧಾನ, ನೂಲು ಅಪ್ರಧಾನ. ದೇವರು ಪ್ರಧಾನ, ನೂಲು ಅಪ್ರಧಾನ. ಅದಕ್ಕೆ ದೃಷ್ಟಾಂತ ಕೊಟ್ಟರಿದೆ. ಇದಮ್ಮಿ ನನ್ನ ಜಗದ್ ಬ್ರಹ್ಮಣೋ ಇವ ಅವಯವಿನಾಮಪಿ ಭೇದ ಅವಯವ ಅವಯವಿನಾಮಪಿ ಭೇದ ತನ್ನೇವ ಕಿಂನ ಸ್ಯಾತ್ ಪಟಸ್ಯ ಅಮೀತಂತವಾಯಿತು ಪ್ರತೀತೇರತ್ರ ಏತೈ ಏ ಸರ್ವೇಷಾಂ ಮಹದಾದೀನಾಂ ಅವಯವೀನಾಂ ಏ ಅವಯವಾಹ ಪ್ರೋಕ್ತಃ ಖಾದಯಃ ಏತೇ ಅರ್ಥೇನ ವಿನಾ ಭೇದ ವ್ಯವಹಾರ ಮಂತರೇಣ ಪ್ರತೀಯೇರನ್ಹಿ ಯಸ್ಮಾತ್ ತಸ್ಮಾತ್ ಅಭಿನ್ನ ಇತಿ ಶೇಷ ಕಥಮಭೇದ ಇತ್ಯತ್ರ ಪಟಸ್ಯೇ ಪಟಸ್ಯ ಅವಯವಾಹ ತಂತವೋ ಅವಯವಿನ ಪಟೇನ ಅಭಿನ್ನ ಇತಿ ಯಥಾ ಅಂಗೀಕರ್ತವ್ಯಂ ತಂತುಪಟ ಮೃದ್ಘಟ ಶುಕ್ಲ ಪಟ ಇತ್ಯಾದ ಭೇದ ವ್ಯವಹಾರ ದರ್ಶನ ಪ್ರತ್ಯೇಕ ತಂತುನ ಭೇದೇಪಿ ಸಮುದಾಯ ರೂಪೇಣ ಅಭೇದ ಇತಿ ಪ್ರಕಟನಾಯ ತಂತವ ಇತಿ ಬಹುವಚನ ಅತಏವ ಅವಯವ ಅವಯವಿ ಅಭೇದಾತ್ ಕೋಟ್ಯಂಶೋ ಭೇದ ಈ ನಿತಃ ಸೋಪಿ ಭೇದೋ ನಚೇ ಪನಚ ಅಭೇದಾತ್ ಪೃಥಗೇವ ಪ್ರವರ್ತತೆ ಇತಿ ವಾಕ್ಯಮತ್ರ ಗೃಹೀತಂ ಅನೇನ ಕಾರ್ಯಕಾರಣಾದೀನಾಂ ಭೇದ ಇತಿ ಮತಂ ಅಪಾಸ್ತಂ ಪಟಸ್ಯ ತಂತವ ಇತಿ ಪ್ರಯೋಗ ಪಟಸ್ಯ ಶುಕ್ಲಮಿತಿವತ್ ನಿಷ್ಕರ್ಷಣ ಅರ್ಥಃ ಸೋಪಿಸಿ ಹರಿಣೀತ ಇತಿ ನ ಯುಕ್ತಿ ವಿರೋಧಃ ಅವಯವಿ ಅವಯವನಾಂತ ಅವಯವಾನಾಂತು ಕಾರ್ಯಕಾರಣ ವಸ್ತೂನಾಂ ಏಕಏವ ನಿಯಂತಾಸೋ ಹರಿರ್ನಾರಾಯಣ ಪರ ಇತಿ ವಾಕ್ಯಾದ ಅವಗಂತವ್ಯ. ಆ ದೃಷ್ಟಾಂತಕ್ಕೆ ಅನೇಕ ಮುಖದ ಅರ್ಥವನ್ನು ಹೇಳ್ತಾರೆ. ಮೊದಲನೇ ದೃಷ್ಟಾಂತ ಮೊದಲೇ ಅರ್ಥ ಏನೋ, ಪಟತಂತುಗಳಲ್ಲಿ ಆಶ್ರಯ ಆಶ್ರಯೀಭಾವ, ದೇವರ ಆಶ್ರಯ, ಇವೆಲ್ಲ ಆಶ್ರಯಗಳು. ಆಶ್ರಯ ಆಶ್ರಯಗಳಿಗೆ ಈ ಟೇಬಲ್ ಮೇಲೆ ಪುಸ್ತಕ ಇದೆ ಅಂತ ಹೇಳಿದರೆ ಪುಸ್ತಕನೇ ಬೇರೆ, ಟೇಬಲ್ ಬೇರೆ. ಆದ್ದರಿಂದ ಆ ಅರ್ಥ ತಿಳ್ಕೊಳ್ಳಿ ಅಂತ ಆಗಿದ್ದೀನಿ. ಆಮೇಲೆ ಇವೆಲ್ಲ ಇನ್ನೊಂದು ದೃಷ್ಟಾಂತ ತಗೊಂಡ್ರೆ, ಅಭೇದ ಇರಬೇಕಾದ್ರೆ ಏನಾಗಿರಬೇಕಾಗಿತ್ತು? ಆ ಒಂದು ಮಣ್ಣಿನಿಂದನೇ ಗಡಿಗೆ, ಮಣ್ಣು ಬಿಟ್ಟು ಗಡಿಗೆ ಇಲ್ಲ, ಗಡಿಗೆಯಲ್ಲಿ ಮಣ್ಣಿದ್ದೇ ಇದೆ. ಅದೇ ರೀತಿ ವಸ್ತ್ರ ನೂಲುಗಳಿಂದ ವಸ್ತ್ರ, ವಸ್ತ್ರಗಳನ್ನು ನೂಲನ್ನು ಬಿಟ್ಟು ವಸ್ತ್ರ ಇರಲಿಕ್ಕಾಗೋದಿಲ್ಲ. ಇದಕ್ಕೇನಂತಾರೆ? ಇದಕ್ಕೆ ಉಪಾದಾನ ಕಾರಣ, ನಿಮಿತ್ತ ಕಾರಣವೇ, ಉಪಾದಾನ ಕಾರಣವೇ. ಉಪಾದಾನ ಕಾರಣವಾಗಿದ್ದೇ ಏನಾಗಬೇಕಂದ್ರೆ ಅಭೇದನೇ ಬರಬೇಕಾಗಿತ್ತು. ಆದರೆ ಏನಿಲ್ಲ ಇಲ್ಲಿ, ದೇವರಿಗೂ ನಮಗೂ ಅಭೇದ ಹೆಸರೇ ಇಲ್ಲ. ಅದರಿಂದಾಗಿನೇ ದೇವರು ಏನಲ್ಲ, ಉಪಾದಾನ ಕಾರಣ ಅಲ್ಲ. ಅವ್ರು ಏನು ಹೇಳೋದಕ್ಕೆ ಹೋಗ್ತಾರೆ, ಪರ್ವತ ನಿಮಿತ್ತ ಕಾರಣನೂ ಅವನೇ, ಉಪಾದಾನ ಕಾರಣನೂ ಅವನೇ ಅಂತ ಹೇಳ್ತಾರೆ. ಅದಲ್ಲ, ಅದಾಗಿದ್ರೆ ಏನಾಗಬೇಕಾಗ್ತಿತ್ತಾಗ, ಅಭೇದ ಇರಬೇಕಾಗಿತ್ತು. ಅದನ್ನು ಹೇಳೋದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸುಧಾದಲ್ಲಿ ಪ್ರಕೃತಿ ಅಧಿಕರಣ ಅಂತ ಬರ್ತದೆ. ಅದರೊಳಗೆ ದೇವರಿಗೂ ಮತ್ತು ಜಗತ್ತಿಗೂ ಏನಿಲ್ಲ, ಉಪಾದಾನ ಕಾರಣ ಸಂಬಂಧ ಬರೋ ಸಾಧ್ಯನೇ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಅದಕ್ಕೂ ದೃಷ್ಟಾಂತ ಬೇಕು. ಯತ್ ಸಾಮಾನ್ಯ ವಿಶೇಷಾಭ್ಯಾಂ ಉಪಲಭ್ಯೇತ ಸಭ್ರಮ ಅನ್ಯೋನ್ಯಾಶ್ರಯ ಅನ್ಯೋನ್ಯಾಪಾಶ್ರಯ ಸರ್ವಂ ಆದ್ಯಂತವ ತವಸ್ತು ಚ. ಯತ್ ಸಾಮಾನ್ಯ ವಿಶೇಷಾಭ್ಯಾಂ ಉಪಲಭ್ಯೇತ ಸಹ ಭ್ರಮ ಅನ್ಯೋನ್ಯ ಅಪಾಶ್ರಯಾತ್ ಸರ್ವಂ ಆದ್ಯಂತವತ್ತು ಅವಸ್ತು ಚ. ನಾನು ಏವಂ ಚೇದ ಅವಯವಿನಿ ಸತಿ ಅವಯವನಾಶೇ ತಸ್ಯಾಪಿ ಯತದಭೇದ ಸ್ಯಾದತ್ರ ಯತಿತಿ. ಹಾಗಿದ್ರೆ ಅವಯವಿನಿ ಸತಿ ಅವಯವನಾಶೆ, ಅವಯವಿ ಇದೆ, ಅವಯವ ಹೊರಟೋಯ್ತು, ಭೇದ ಇದೆ ಅಂತ ಹೇಳ್ತೀರಿ. ಅಭೇದ ಇದೆ ಅಂತ ಹೇಳ್ತೀರಿ ಯಾವುದಕ್ಕೆ? ಉಪಾದಾನ ಕಾರಣಕ್ಕೂ ಮತ್ತು ಕಾರ್ಯಕ್ಕೂ ಅಭೇದ ಅಂತ ಹೇಳ್ತೀರಲ್ಲ. ಹಾಗಿದ್ರೆ ಅಭೇದ ಒಪ್ಪಲಕ್ಕೆ ತಯಾರಿಲ್ಲ ಅಂತ ಹೇಳಿದವ್. ಎಲ್ಲಿ ಭೇದ ಹೇಳಬೇಕೋ ಅಲ್ಲಿ ಅಭೇದ ಹೇಳ್ತಾರೆ. ಇಲ್ಲಿ ಅಭೇದ ಹೇಳೋದ್ರೆ ಭೇದ ಹೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಹೇಳಬಾರ್ದು. ಅವನೇನು ಹೇಳಿದ? ನೀವೇ ನೂಲಿನಿಂದನೇ ವಸ್ತ್ರ ಆಗುತ್ತೆ ಅಂತೀರಿ, ಮಣ್ಣಿನಿಂದನೇ ಗಡಿಗೆ ಆಗುತ್ತೆ ಅಂತೀರಿ. ಹಾಗಿದ್ರೆ ಒಂದು ನೂಲಿನಿಂದ ವಸ್ತ್ರ ಆಗೋದಾದರೆ ಒಂದು ನೂಲು ತೆಗೆದ ತಕ್ಷಣ ವಸ್ತ್ರ ಹೋಗಿಬಿಡಬೇಕು ಅಂತ ಹೇಳಿದವ್. ಅದಕ್ಕೆ ಹೇಳ್ತಾರೆ ಒಂದು ನೂಲಿಂದ ವಸ್ತ್ರ ಆಗುತ್ತೆ ಅಂದರೆ ಹಾಗಾಗ್ತಿತ್ತು. ನಾ ಹಾಗೆ ಹೇಳಿಲ್ಲ, ಒಂದು ನೂಲಿಂದ ವಸ್ತ್ರ ಆಗೋದಿಲ್ಲ, ಎಷ್ಟು ಬೇಕೋ ಅನೇಕ ನೂಲುಗಳು ಸೇರಿ ಆಗಬೇಕು. ಪಟ ಅದೇ ತಂತು ಸಮವಾಯ ಅಂತ ಹೇಳಿದ್ರೆ ಕಲೆ ಕಾಂಗ್ರಿಗೇಷನ್ ಆಗಬೇಕು. ಆದ್ದರಿಂದನೇ ಒಂದು ನೂಲಿನಿಂದ ಆಗಿದ್ದರೆ ಒಂದು ನೂಲು ತೆಗೆದ್ರೆ ಪಟ ಹೋಗ್ತಿತ್ತು. ನೂಲುಗಳ ಸಮುದಾಯದಿಂದ ಆಗಿರೋದ್ರಿಂದ ಪಟ ಯಾವಾಗ ಹೋಗುತ್ತೆ? ಎಲ್ಲ ನೂಲು ತೆಗೆದ್ರೆ ಹೋಗುತ್ತೆ. ಅದೆಲ್ಲ ಅವರಿಗೆ ಅರ್ಥನೇ ಆಗೋದಿಲ್ಲ, ಮಾತೆತ್ತಿದ್ರೆ ದಾರಿ ತಪ್ಪಿಬಿಡ್ತಾರೆ. ಅದಕ್ಕೆ ಹೇಳಿದ್ರೆ ಹಾಗಲ್ಲ. ಯಾವ ದ್ರವ್ಯಭಾವಿ ಸಾಮಾನ್ಯ ವಿದ್ಯುಚ್ಚತೆ ಅಯಾವ ದ್ರವ್ಯಭಾವಿ ವಿಶೇಷ ಇದೆ ತತ್ರ ವಸ್ತು ನಷ್ಟ ಅವಯವ ಅವಯವ ಭಿನ್ನ ವಿದ್ಯುಪಲಭ್ಯ ವಸ್ತು ನಷ್ಟ ಅವಯವ ಅಲ್ಲ ವಸ್ತು ನಷ್ಟ ಅವಯವಾಭಿನ್ನ ವಿದ್ಯುಪಲಭ್ಯೇತ ಸಾಮಾನ್ಯ ಅವಯವವತ್ ಸ ಬುದ್ಧೇ ಭ್ರಮ ಕುತಃ ಅನ್ಯೋನ್ಯಾಪಾಶ್ರಯಾತ್ ವಿಶ್ಲೇಷ. ಅದಕ್ಕೆ ಹೇಳಿದರು ಯಾವ ದ್ರವ್ಯಭಾವಿ ಬೇರೆ, ಅಯಾವ ದ್ರವ್ಯಭಾವಿ ಬೇರೆ. ಯಾವ ದ್ರವ್ಯಭಾವಿ ಅಂದ್ರೇನು? ವಸ್ತು ಇರೋವರೆಗೂ ಇದ್ದರೆ ಯಾವ ದ್ರವ್ಯಭಾವಿ, ಯಾವತ್ ದ್ರವ್ಯಂ ಭವತಿ, ಯಾವತ್ ಕಾಲಂ ದ್ರವ್ಯಂ ಭವತಿ ತಾವತ್ ಕಾಲಂ ಭಾವಿ. ದ್ರವ್ಯ ಇರೋವರೆಗೂ ಇರೋದು, ಅದಕ್ಕೆ ಹಾಲಿರೋವರೆಗೂ ಬಿಳಿ ಬಣ್ಣ ಇರೋದು. ಯಾವ ದ್ರವ್ಯ ಭಾವಿ, ಬಿಸಿ ಅನ್ನೋದು ಹಾಲಿರೋವರೆಗೂ ಇರೋದಿಲ್ಲ, ಅಷ್ಟು ಸ್ವಲ್ಪತ್ತಿಗೆ ಆರೋಗ್ಯಬಿಡುತ್ತೆ. ಅದೇನೋ ಅಯಾವ ದ್ರವ್ಯ ಭಾವಿ. ಅರ್ಥ ಆಯ್ತಾ? ಮಾವಿನಕಾಯಿ ಹಸಿರಿದೆ, ಹಣ್ಣು ಹಸಿರಿಲ್ಲ. ಗೊತ್ತಾಯ್ತಾ? ಮಾವು ಅಂಬೋದು ಯಾವ ದ್ರವ್ಯ ಭಾವಿ, ಹಸಿರು ಬಣ್ಣ ಯಾವ ದ್ರವ್ಯ ಭಾವಿ ಅಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ, ಇದೆಲ್ಲ ಯಾರು ಯೋಚನೆ ಮಾಡಿದ್ದಿಲ್ಲ. ಆಚಾರ ಒಬ್ಬರೇ ಅದು ಕ್ಲಿಯರ್ ಆಗಿ ಬಿಡಿಸಿ ಹೇಳಿ. ಯಾರಕ್ಕೆ? ಬರೀ ಮಾತು, ಅವ್ರ ಪ್ರಮಾಣನೇ ಇಲ್ಲ. ಮಾತು 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 ಅಷ್ಟೇ. ಅದಕ್ಕೆ ಅವ್ರ ಮಾತೆಲ್ಲ ಇದು ಮಾಡೋಕ್ಕೆ ಹೋಗೋದು. ಅನುಮಾನ ಅಂತ ಯುಕ್ತಿಯಿಂದಲೇ ಮಾತಾಡ್ತಾರೆ. ಈ ಅವಾಗ ಜನ ಯಾರ್ಬೇರೆ ಪೂರ್ ದಡ್ಡರಿದ್ದರೆ ಯುಕ್ತಿ ಮೋಸ ಹೋಗಿಬಿಡ್ತಾರೆ. ಬುದ್ಧಿವಂತರಿದ್ರೆ ಏನು ಮಾಡ್ತಾರೆ? ಕಟ್ ಮಾಡ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅನ್ಯೋನ್ಯ ಅಪಾಶ್ರಯ ಇದೆ. ಒಂದಕ್ಕೊಂದು ಅಪಾಶ್ರಯ ಅಂದ್ರೇನು? ವಿಶ್ಲೇಷ. ಉಪಾಶ್ರಯ ಬೇರೆ, ಅಪಾಶ್ರಯ ಬೇರೆ. ಒಂದಕ್ಕೊಂದು ಬಿಟ್ಟಿರಲಿಕ್ಕೆ ಬರುತ್ತೆ, ಒಂದೊಂದು ಎಳೆ ತೆಗೆದು ತೋರಿಸ್ತೀವಿ. ಕೂಡಿಯೇ ಇರುತ್ತೆ, ಅನ್ಯೋನ್ಯ ಆಶ್ರಯ ಇರುತ್ತೆ. ತಸ್ಮಾತ್ ಆದ್ಯಂತವತ್ತು ಅವಸ್ತುವೇವಾ. ಈಗ ಆದ್ಯಂತವನ್ನು ಹೊಂದಿರೋದ್ರಿಂದ ಪಟಗಳು ಮಾಡಿ ಪಟಗಳೆಲ್ಲ ಸೇರಿ ವಸ್ತ್ರ ಆಯಿತು. ಪಟಗಳೆಲ್ಲ ತೆಗೆದ್ರೂ ವಸ್ತ್ರ ಹೋಯಿತು, ತಂತುಗಳೆಲ್ಲ ತೆಗೆದ್ರೂ ವಸ್ತ್ರ ಹೋಯಿತು. ಅದರಿಂದ ವಸ್ತ್ರಕ್ಕೆ ಏನು ಬಂತು? ಆದ್ಯಂತವತ್. ಅದಕ್ಕೆ ಆದಿನೂ ಇದೆ, ಅಂತನೂ ಇದೆ. ಜಗತ್ತಿಗೆ ಆ ರೀತಿ ಇದೆ, ಆದರೆ ಯಾರಿಗಿಲ್ಲ? ದೇವರಿಗೆ ಅದಿಲ್ಲ. ಯದ್ವಾ ಹನುಮದ್ಧೀಮಾಂಶಾನಾಂ ವಾಯುವಾದಿ ಅಂಶೀನಾಂ ಸಾಮಾನ್ಯ ವಿಶೇಷ ಶಕ್ತಿ ದರ್ಶನಾತ್ ಕಥಂ ಅಭೇದ ಸಂಗಚ್ಯತೆ ಇತಿ ತತ್ರ ಇದೀತಿ. ಇನ್ನೊಂದು ರೀತಿ ಪ್ರಶ್ನೆ ಹಾಕ್ಕೊಂಡು, ಹನುಮದ್ಭೀಮ ಅಂಶಾನಾಂ ವಾಯುವಾದಿ ಅಂಶೀನಾಂ. ವಾಯುದೇವರು ಅಂಶಿ, ಹನುಮದ್ ರೂಪ ಭೀಮರೂಪ ಅಂಶಗಳು. ಮದ್ದುರೂಪ ತರಲಕ್ಕೆ ಹೋಗಲಿಲ್ಲ. ಯಾಕೆ? ನಿಮ್ಮ ಗುರುಗಳ ಹೆಸರು ತರಬೇಡ್ರಿ ಅಂತ ಗಲಾಟೆ ಮಾಡ್ತಾನೋ. ಅದಕ್ಕೆ ಏನು ಮಾಡ್ತಾರೆ? ಹನುಮಂತ ವಾಯುದೇವರಂತೂ ಒಪ್ತಿಯಲ್ಲ, ಭೀಮದೇವಸಿಂದ ವಾಯುದೇವರಂತೂ ಒಪ್ತಿಯಲ್ಲ. ಮಹಾಭಾರತ ರಾಮಾಯಣ ಎರಡೂ ನಿಮಗೆ ಆಡಿಟ್ ಅಂದರೆ ಒಪ್ಪಲೇಬೇಕು. ನಾನು ಮಧ್ವೀಜ ಒಪ್ಪದೇ ಇರಬಹುದು, ನೀನು ಇವೆರಡನ್ನು ಒಪ್ಪಲೇಬೇಕು. ಒಪ್ಪಿದ ಮೇಲೆ ಇವರು ಅಂಶಿ, ಅವರ ಅಂಶ. ಸಾಮಾನ್ಯ ವಿಶೇಷ ಶಕ್ತಿ ದರ್ಶನ, ವಿಶೇಷ ಶಕ್ತಿ ಮೂರು ರೂಪಕ್ಕಿದೆ, ಸಾಮಾನ್ಯ ಶಕ್ತಿ ಅವತಾರ ರೂಪಕ್ಕಿದೆ. ಆದ್ದರಿಂದ ಅಭೇದ ಹೇಗೆ ಹೇಳಬೇಕು ಅಂತ ಕೇಳಿದರೆ, ಅಂದರೆ ಹನುಮದ್ ರೂಪಕ್ಕೂ ಮಾನು ರೂಪಕ್ಕೂ ವ್ಯತ್ಯಾಸ ಇರಲಿ, ಭೀಮರೂಪಕ್ಕೂ ಮೊದಲ ರೂಪಕ್ಕೂ ವ್ಯತ್ಯಾಸ ಇರಲಿ, ಅದು ಯಾಕೆ ಹೇಳಬಾರದು ಅಂತ ಹೇಳ್ತಾರೆ. ಹೇಳೋದಕ್ಕೆ ಬರೋದಿಲ್ಲ. ಅನ್ಯೋನ್ಯಾಪಾಶ್ರಯ ಅನ್ಯೋನ್ಯ ಅಭೇದ ವಿಷಯ ಪ್ರಮಾಣ ಅಸುರಜನ ಮೋಹಾಧಿಕೃತತ್ವೇನ ಆದ್ಯಂತವತ್ವ ಆದ್ಯಂತವತ್ವ ಅವಸ್ತು ಸರ್ವಂ ಅವಿದ್ಯಮಾನಮೇವಾ. ಅದಕ್ಕೆ ಹೇಳಿದರು ಯಾವ ರಾಮಾಯಣ ಹೇಳ್ತಲ್ಲ ಹನುಮಂತ ವಾಯು ಅಂಥೇಳಿ, ಅದೇ ರೀತಿ ಯಾವ ಮಹಾಭಾರತ ಹೇಳ್ತಾರಲ್ಲ ಭೀಮಸೇನ ವಾಯು ಅಂಥೇಳಿ, ಅವೇನಂತ ಹೇಳ್ತಾ ಇವೆ? ವಾಯುದೇವರೇ ಭೀಮಸೇನ, ವಾಯುದೇವರೇ ಹನುಮಂತ ಅಂತ ಹೇಳ್ತಿರೋದ್ರಿಂದ ಈ ವ್ಯತ್ಯಾಸ ನೋಡಿ ಏನಂತ ಹೇಳಬಾರದು, ಅವರಲ್ಲಿ ಭೇದ ಇದೆ ಅಂತ ಹೇಳಬಾರದು. ಅದಕ್ಕೆ ಮೂಲ ಆಧಾರ ಯಾವುದೀಗ? ಹನುಮಂತ ವಾಯುದೇವರು ಅಂತ ಹೇಳೋದಕ್ಕೆ ಮಹಾಭಾರತ ಆಧಾರ, ರಾಮಾಯಣನೂ ಆಧಾರ, ಮಹಾಭಾರತನೂ ಆಧಾರ, ಭೀಮ ಹನುಮಂತ ವಾಯುದೇವರು ಅಂತ ಹೇಳೋದು ಮಹಾಭಾರತ ಆಧಾರ ಅಂತ ಹೇಳಿದ ಮೇಲೆ, ಆಧಾರ ಕೊಟ್ಟು ಹೇಳಿದ ಮೇಲೆ ಏನೋ ನೋಡಿ ಹೇಳಬಾರ್ದು ಇವಾಗ, ಭೇದ ಹೇಳಬಾರ್ದು, ಗೊತ್ತಾಯ್ತು. ಆಧಾರ ಇಲ್ಲದವ್ರು ಏನು ಮಾಡ್ಬೇಕಾಗ, ನಾವೇ ಮಾತಾಡಿಬಿಟ್ಟಿದ್ರೆ ಬೈ ಚಾನ್ಸ್, ಪ್ರಮಾಣಗಳಿಲ್ಲ, ಹನುಮಂತ ವಾಯುದೇವರು ಅಂತ ಹೇಳಿಬಿಟ್ವಿ, ಭೀಮ ವಾಯುದೇವರು ಅಂತ ಹೇಳಿಬಿಟ್ವಿ. ತಕ್ಷಣ ಏನು ಹೇಳಬೇಕು ನಾವಾಗ ನೋಡಿದ್ರೆ, ಹನುಮಂತನ ಪಾಲನೆ ಎತ್ತಲಕ್ಕಾಗಲಿಲ್ಲ ಆದ್ದರಿಂದ ಇಬ್ಬರು ಅಲ್ಲ ಹೇಳ್ಬೋದಾಗಿತ್ತಾಗ, ಯಾಕೆ ನಾವೇ ಹೇಳಿದ್ದು ವಾಯುದೇವರು ಅಂತೇಳಿ. ಅವಾಗ ಬಿದ್ದೋಗ್ತಾ ಇತ್ತು. ಬಟ್ ಹೇಳಿದ್ದು ಯಾರಿದ್ದಾರೆ, ಹೇಳಿದ್ದು ಯಾರು ಅವರು, ಆದ್ರಿಂದ ಏನೂ ಮಾಡಾಗಿಲ್ಲ. ಡಾಕ್ಯುಮೆಂಟ್ನಲ್ಲಿ ಯಾವುದು ಮಾಡಿ ಸೀಲ್ಡ್ ಎಲ್ಲ ಮಾಡಿಬಿಡ್ತಾರೆ, ರಿಜಿಸ್ಟ್ರೇಷನ್ ಮುಂಚೆನೆ ಕೆಲವು ಆಲ್ಟ್ರೇಷನ್ ಮಾಡ್ತಾರೆ, ಇಬ್ಬರು ಸೈನ್ ಹಾಕಿಬಿಡ್ತಾರೆ. ಅದು ಎಷ್ಟು ವ್ಯಾಲಿಡ್ ಅದು? 100% ವ್ಯಾಲಿಡ್. ಮನೇಲಿ ಮಾಡ್ಕೋತಾರೆ, ಅವಾಗೇನಾಗುತ್ತೆ ಅದು? ಅದು ಇನ್ವ್ಯಾಲಿಡ್. ಮನೇಲಿ ಯಾರ್ದು ಹೆಸರು ಇರೋ ತೆಗಿಸ್ಬಿಟ್ಟು ಅವೆಲ್ಲ ವ್ಯಾಲಿಡ್ ಅಲ್ಲ. ಅಲ್ಲಿ ಏನು ಮಾಡಿ ಸರ್ಟಿಫೈ ಮಾಡಿಬಿಡ್ತಾರೆ ಮತ್ತೆ. ಸೊ ಮೂರದಲ್ಲಿ ಹೇಳಿದ್ದನ್ನು ಅಲ್ಲೇ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟಾಗ ಏನಾಯ್ತು? ಅಲ್ಲಿಗೆ ಕರೆಕ್ಷನ್ನು ನಾವು ಮಾಡ್ಕೋತೀವಿ, ಕ್ಲಾರಿಫಿಕೇಶನ್ ಅವ್ರು ಕೊಡ್ತಾರೆ. ಮೂರದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟುಬಿಟ್ಟಾಗ ಏನು ಮಾಡಬೇಕು ಅದನ್ನು ಒಪ್ಪಲೇಬೇಕು. ಅರ್ಥ ಆಯ್ತಾ? ಈಗ ನಾವು ಮಾಡ್ಕೊಳ್ಳೋದು ಬೇರೆ, ಮೂರದಲ್ಲಿ ಬರೋದು ಬೇರೆ. ಮಹಾಭಾರತದಲ್ಲೇ ಬಂದಿದೆ, ರಾಮಾಯಣದಲ್ಲೇ ಬಂದಿದೆ. ಆದ್ದರಿಂದ ನೀವು ವ್ಯತ್ಯಾಸ ನೋಡಿಬಿಟ್ಟು ಏನು ಹೇಳಬಾರ್ದು? ಭೇದ ಹೇಳಬಾರ್ದು. ಅದೇ ವ್ಯತ್ಯಾಸ ಯಾತಕ್ಕೆ ಬಂತು ಅಂತ ಕೇಳಿದರೆ, ಹಸುರ ಜನ ಮೋಹಾಧಿಕೃತತ್ವೇನ, ಹಸುರ ಜನ ಮೋಹನಕ್ಕೋಸ್ಕರ ಮಾಡಿದ್ದೆ ಹೊರತು ಬೇರೆಯಲ್ಲ. ಯಥಾ ಸಾಮಾನ್ಯ ವಿಶೇಷಾಭ್ಯಾಂ ಉಪಲಭ್ಯೇತ ಸಭ್ರಮ ಅನ್ಯೋನ್ಯಾಪಾಶ್ರಯಾತ್ ಸರ್ವಂ ಆದ್ಯಂತವತ್ ಅವಸ್ತು ಚ. ಬಟ್ ಆದ್ಯಂತ ವಸ್ತು ಏನೇ ಆದಿ ಅಂತ ಎಲ್ಲೆಲ್ಲಿದೆಯೋ ಅದು ಅವಸ್ತು. ಅವಸ್ತು ಅಂದರೆ ಸುಳ್ಳಲ್ಲ, ಅಸ್ವತಂತ್ರ ಅಂತ ಅರ್ಥ. ವಸ್ತು ಸ್ವತಂತ್ರ ಮುದ್ದಿಷ್ಟಂ ಆಚಾರ ಕೋಟ್ ಮಾಡ್ತಾರೆ. ವಸ್ತು ಅಂತ ಕೆಲವು ಸತ್ತಿ ವಸ್ತು ಅಂತ ಕರೆದಾಗ ಸ್ವತಂತ್ರ ಅಂತ ಹೆಸರು, ಅವಸ್ತು ಅಂತ ಕರೆದಾಗ ಅಸ್ವತಂತ್ರ ಅಂತ ಹೆಸರು. ಇದು ಅವಸ್ತು ಚ, ಆದ್ಯಂತ ಹೊಂದಿರೋದೆಲ್ಲ ಅವಸ್ತು. ಜಗತ್ತಿಗೆ ಸೃಷ್ಟಿಯಾಗುತ್ತೆ, ಲಯ ಇದೆ, ಸೊ ಆದಿ ಅಂತ ಇದೆ. ಜಗತ್ತು ಅಸ್ವತಂತ್ರ ಅಷ್ಟೇ, ದೇವರಿಗೆ ಅದಿಲ್ಲ, ಆದ್ದರಿಂದಾಗಿನೇ ದೇವರು ಸ್ವತಂತ್ರ. ವಿಕಾರ ಖ್ಯಾಯಮಾನೋಪಿ ಪ್ರತ್ಯಗಾತ್ಮಾನಮಂತರ ನ ನಿರೂಪ್ಯೋ ಹಿ ಅಣುರಪಿ ಶಾಚೇತ್ ಸಭ್ರಮ ಆತ್ಮನಃ. ವಿಕಾರ ಖ್ಯಾಯಮಾನಃ ಅಪಿ ಪ್ರತ್ಯಗಾತ್ಮಾನಂ ಅಂತರ ನ ನಿರೂಪ್ಯ ಹಿ ಅಣುಹೂ ಅಪಿ ಶಾಚೇತ್ ಸಹ ಭ್ರಮ ಆತ್ಮನಃ. ಯಥಾ ಅವಯವಿ ಅವಯವಿ ಅವಯವಾದೀನಾಂ ಅಭೇದೋ ದುರವಬೋಧಃ ಏವಂ ಪದಾರ್ಥಾನಾಂ ಅನಂತತ್ವಾತ್ ತತ್ಸ್ವರೂಪಭೇದೋಪಿ ಪರಮಾತ್ಮಾನಮಂತರೇಣ ದುರ್ಜ್ಞೇಹ ಇತ್ಯಾಶಯೇನ ವಿಕಾರ. ಹೇಗೆ ಅವಯವಿ ಮತ್ತು ಅವಯವಗಳು ಉಪಾದಾನ ಕಾರಣ ಇದ್ದಾಗ ಅಭೇದ ಇರಲೇಬೇಕು, ಅದೇ ರೀತಿ ಪದಾರ್ಥಾನಾಂ ಅನಂತತ್ವ ತತ್ಸ್ವರೂಪಭೇದೋಪಿ ಪರಮಾತ್ಮಾನಮಂತರೇಣ ದುರ್ಜ್ಞೇಯ ಇತ್ಯಾಶಯೇನ ವಿಕಾರ. ಪದಾರ್ಥಗಳು ಅನಂತ ಇರೋದು, ದೇವರು ಮಾತ್ರ ಒಬ್ಬನೇ. ದೇವರು ಬಿಟ್ಟು ಉಳಿದು ಪ್ರಪಂಚ ಎಷ್ಟಿವೆ ಜಗತ್ತಿನೊಳಗೆ? ಇನ್ಫೈನೈಟ್ ಇರೋದು. ಅವೆಲ್ಲ ಕೂಡ ಏನು ಅಂತ ಕೇಳಿದರೆ ಭಿನ್ನವೇ ಹೊರತು ಬೇರೆಯಲ್ಲ. ವಿ ನಿಷೇಧೆ ಪೃಥಕ್ ಭಾವೇ ಇತ್ಯತೋ ವಿಕಾರ. ಪೃಥಕ್ಕಾರ, ವಿಕಾರ ಶಬ್ದಕ್ಕೆ ಏನಂತ ಹೆಸರು ಅಂದರೆ ಪೃಥಕ್ಕಾರ, ಪ್ರತ್ಯೇಕವಾಗಿರುವಿಕೆ ಅಂತ ಅರ್ಥ. ವಿಕಾರ ಟ್ರಾನ್ಸ್ಫಾರ್ಮೇಷನ್ ಅಂತ ಅರ್ಥ ಅಲ್ಲ, ಪ್ರತ್ಯೇಕತೆ ಅಂತ ಅರ್ಥ. ನಾನಾ ವಿಧೋ ಭೇದ ಪ್ರತ್ಯಗಾತ್ಮಾನಂ ಸಾಕ್ಷ್ಯಭೂತಂ ಶ್ರೀ ನಾರಾಯಣ ಮಂತರೇಣ ಅಡುರಲ್ಪೋಪಿ ನಿರೂಪ್ಯೋ ನಾಸ್ತಿ. ಭೇದಜ್ಞಾನ ಬರಲಿಕ್ಕೆ ಏನು ಬೇಕು? ದೇವರ ಅನುಗ್ರಹ ಬೇಕು, ಇದು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ದೊಡ್ಡದಿಗೆ ಏನಾಗುತ್ತೆ? ವ್ಯತ್ಯಾಸನೇ ಗೊತ್ತಾಗಲ್ಲ. ಬುದ್ಧಿರ್ ಬುದ್ಧಿಮತ್ತ ಮತ್ತು ಬುದ್ಧಿ ಕೊಡಲಿಲ್ಲ ದೇವರು, ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ. ಸ ಏವ ನಿರೂಪಯಿತು ಶಕ್ತ ನಾ ಸತ್ವಾನ್ ನಾ ಇತ್ಯಾಹ ಖ್ಯಾಯಮಾನ. ಖ್ಯಾಯಮಾನ ಅಂದರೆ ಪ್ರತೀಯ ಖ್ಯಾತಿ, ಖ್ಯಾಯಮಾನ ಪ್ರತೀಯಮಾನ, ಪ್ರತೀಯಮಾನಸ ಅಸತ್ವ ಜುಗುಪ್ಸಿತ ಪ್ರಮಾಣ ವಿರೋಧಾದಿತ್ಯಪಿ ಶಬ್ದ. ಆದ್ದರಿಂದ ವಿಕಾರ ಅಂದರೆ ಭೇದ, ಇಲ್ಲಿ ವಿಕಾರ ಟ್ರಾನ್ಸ್ಫಾರ್ಮೇಷನ್ ಅಲ್ಲ, ಭೇದ. ನಮಗೆ ಪ್ರತೀತವಾದರೂ ಕೂಡ ದೇವರ ಅನುಗ್ರಹ ಇಲ್ಲದೆ ಹೋದರೆ ಬರೋದಿಲ್ಲ, ಅದಕ್ಕೆ ಅವ್ರಿಗೆ ಅನುಗ್ರಹ ಇಲ್ಲ. ಅದಕ್ಕೇನಂತಾರು ಅಭೇದ ಅಭೇದ ಅಂದ್ಬಿಡ್ತಾರೆ. ಭೇದಜ್ಞಾನ ಬರಲಿಕ್ಕೆ ಏನು ಬೇಕು? ದೇವರ ದಯೆ ಬೇಕು. ಭೇದಜ್ಞಾನ ಮೀನ್ಸ್ ದ್ವೈತ ಮತ ದ್ವೈತ ಮತ ತಿಳುವಳಿಕೆ ಏನು ಬೇಕೋ ದೇವರ ಅನುಗ್ರಹ ಬೇಕು. ಇಲ್ಲದವ್ರು ಏನಾಗ್ತಿದೆ? ಅಭೇದ ಜ್ಞಾನ ಬಂದರೆ ಎಷ್ಟು ಅನರ್ಥ ಆಗ್ತಿತ್ತಲ್ಲ. ಅದರಿಂದ ಅನುಗ್ರಹ ಇಲ್ಲೋದ್ರಾಗುತ್ತೆ. ನ ನಿರೂಪ್ಯೋ ಹಿ ಅಣುರಪಿ, ಸ್ವಲ್ಪ ಭೇದ ಗೊತ್ತಾಗಬೇಕಾದ್ರೂ ದೇವರ ದಯೆ ಬೇಕು ಅಂತ ಹೇಳ್ತಾರೆ. ಇವತ್ತು ಎಷ್ಟೋ ಯಾವುದೋ ಇಂಜೆಕ್ಷನ್ ಕೊಟ್ಟ ಕತೆ ಮುಗಿದೋಯ್ತಲ್ಲಿ. ಸ್ವಲ್ಪ ಭೇದ ಜ್ಞಾನ ಇದ್ದರೆ, ಅಭೇದ ಜ್ಞಾನವೇ ಸಿದ್ಧಾಂತವಾಗಿದ್ದರೆ ಯಾವ ಡಾಕ್ಟ್ರು ಬೇಕಾಗಿದ್ದಿಲ್ಲ, ಏನು ಮಾಡ್ಬೋದಾಗಿತ್ತು? ಯಾವುದೇ ಔಷಧಿ ತೊಗೊಂಡು ಯಾವುದೋ ರೋಗ ವಾಸಿ ಆಗಬೇಕಾಗಿತ್ತು. ಸೊ ರೋಗಗಳಲ್ಲಿ ಭೇದ, ಔಷಧಿಗಳಲ್ಲಿ ಭೇದ. ಮತ್ತೆ ಗೊತ್ತಾ, ಡಾಕ್ಟರ್ ಆಗೋದು ಯಾತಕ್ಕೆ? ಭೇದ ತಿಳ್ಕೊಳ್ಳೋಕೆ, ಅಭೇದ ತಿಳ್ಕೊಳ್ಳೋಕ್ಕಲ್ಲ. ಅಭೇದ ಹೇಗೂ ಗೊತ್ತು, ಡಾಕ್ಟ್ರ್ ಆಗಬೇಕು. ಅದಕ್ಕೆ ಹೊತ್ತಾನೆ ಯಾವ ರೋಗ ಅಂತ ಗುರುತಿಸ್ಬೇಕು ಮೊದಲು. ಒಂದೇ ಜ್ವರ, ಎಷ್ಟು ವೆರೈಟಿ ಜ್ವರ ಇದೆ ಹೊತ್ತಾನೆ, ಒಂದೇ ಎಷ್ಟು ವೆರೈಟಿಗಳು. ಆ ಜ್ವರಕ್ಕೆ ಆ ಜ್ವರ ಬೇರೆ ಆದಂತ ವ್ಯವಸ್ಥೆ ಏನಾಗುತ್ತೆ? ಬೇರೆ ಆಗುತ್ತೆ. ಸೊ ದ್ವೈತ ಮತದಿಂದ ವಾಸಿ ಆಯಿತು, ಅದ್ವೈತ ಮತದಿಂದ ವಾಸಿ ಆಯಿತು ಅವ್ರಿಗೀಗ ಗೊತ್ತಾ? ಅದ್ವೈತ ಮತ ಇದೇನಾಗಬೇಕಾಗಿತ್ತು? ಪೂರ್ತಿ ದ್ರವ ಅಂತ ಆಗೋಗ್ಬೇಕಾಗಿತ್ತು. ಅಲರ್ಜಿ ಕೇಸೇ ಏನು ತೋರಿಸುತ್ತೆ? ಭೇದ ಎಕ್ಸ್ಪ್ಲೇನ್ ಮಾಡುತ್ತೆ. ಅಲರ್ಜಿ ಎಲ್ರಿಗೂ, ಒಬ್ಬೊಬ್ಬರಿಗೆ ಅಲರ್ಜಿ, ಒಬ್ಬರಿಗೆ ಅಲರ್ಜಿ ಆಗೋದಿಲ್ಲ. ಯಾತಕ್ಕೆ? ಭೇದ ಇದೆ ಅಂತ. ಭೇದ ಇಲ್ಲದೆ ಹೋಗಿದ್ರೆ ಎಲ್ರಿಗೂ ಏನಾಗಬೇಕಾಗಿತ್ತು? ಒಬ್ಬರು ಟೆಸ್ಟ್ ಮಾಡಿದ್ರೆ ಸಾಕಾಗ್ತಿತ್ತು, ಪ್ರತಿಯೊಬ್ಬರಿಗೆ ಟೆಸ್ಟ್ ಮಾಡಬೇಕಾಗಿತ್ತು ಅಲರ್ಜಿ ಇದೆಯಲ್ಲ ಅಂತ ಹೇಳಿ? ಒಬ್ಬರು ಮಾಡಿದ್ರೆ ಸಾಕಾಗ್ತಿತ್ತಲ್ಲ. ಆದರೆ ಯಾತಕ್ಕೆ ಹೇಳಬೇಕು, ಭೇದ ಇದೆ, ಅದಕ್ಕೆ ಆಗೋದಿಲ್ಲ. ಎಷ್ಟೊತ್ತು ಪ್ರಯೋಗ ಮಾಡಿ ಸಕ್ಸಸ್ಫುಲ್ ಆಗುತ್ತೆ, ಬೇರೆ ಕಡೆ ಫೇಲ್ ಆಗಿಬಿಡುತ್ತೆ. ಯಾತಕ್ಕೆ? ಭೇದ ಇದ್ದಿದ್ರಿಂದ. ಅರ್ಥ ಆಯ್ತಾ? ಅಭೇದ ಇದ್ದಿದ್ರೆ ಎಲ್ಲ ಒಂದು ಕಡೆ ಮಾಡಿ ಎಲ್ಲ ಕಡೆ ವರ್ಕ್ ಆಗಬೇಕಾಗಿತ್ತು. ಎಷ್ಟು ಬೇರೆ ದೃಷ್ಟಾಂತಗಳು ಅವೆಲ್ಲೇ ಎಲ್ಲ ಪರ. ಎದ್ದ ದೃಷ್ಟಾಂತ ಯಾವ ಪರ? ಭೇದ ಪರನೇ. ಅಭೇದ ಪರ ಒಂದು ದೃಷ್ಟಾಂತನೂ ಇಲ್ಲ. ಅವರೆಲ್ಲ ಒಟ್ಟಿಗೆ ಇವೆಲ್ಲ ಸುಳ್ಳು ಅಂತ ಹಾಡಿಸ್ಬಿಡ್ತಾರೆ, ಗೊತ್ತಾಯ್ತಾರೆ. ಎಲ್ಲ ಸುಳ್ಳು, ಬಾತೆತ್ತೇರು ಸುಳ್ಳು ಅಷ್ಟೇ, ಬೇರೆ ಇಲ್ಲೇ. ಅದಕ್ಕೆ ಹೇಳ್ತಾ ಎಲ್ಲ ಸುಳ್ಳು ಅನ್ನೋದು ಬಂದು ನಿನ್ನ ಮಾತು ಒಂದೇ ಸುಳ್ಳು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಎಲ್ಲ ಸುಳ್ಳು ಅಂತ ಹೊಡ್ಕೋಬೇಡ, ಏನು ಸುಳ್ಳು ಆದರೆ ಸಾಕು, ನಿನ್ನ ಮಾತು ಒಂದೇ ಸುಳ್ಳು. ಅವ ಶ್ರೀನಿವಾಸ ಸಿದ್ಧಾಂತ ಬಂದ್ಬಿಡತ್ತ. ಇದು ತಪ್ಪದು ಹೇಳಿದ್ನಲ್ಲ, ಆ ರೀತಿ ಗೊತ್ತಿಲ್ಲದೆ ಹೇಳ್ತಾರೆ, ಏನು ಮಾಡೋಕ್ಕಾಗತ್ತೆ? ಓದಬೇಕು, ಓದಿ ತಿಳ್ಕೋಬೇಕು ಅದನ್ನು. ನಹಿ ಸತ್ಯಸ್ಯ ನಾನಾತ್ವಂ ಅವಿದ್ವಾನ್ ಯದಿ ಮನ್ಯತೆ ನಾನಾತ್ವಂ ಛಿದ್ರಯೋಹೋ ಯದ್ವತ್ ಜ್ಯೋತಿಷೋಹೋ ವಾ ತಯೋರಪಿ. ಯದಿ ನಹಿ ನಾಹಿ ಸತ್ಯಸ್ಯ ನಾನಾತ್ವಂ ಅವಿದ್ವಾನ್ ಯದಿ ಮನ್ಯತೆ ನಾನಾತ್ವಂ ಛಿದ್ರಯೋಹೋ ಯದ್ವತ್ ಜ್ಯೋತಿಷೋಹೋ ವಾ ತಯೋಹೋ ಅಪಿ. ನಾನು ಏಕಸ್ಯ ಪ್ರತಿಭಾತಂತೂ ಕೃತಕಾನ್ನ ವಿಶಿಷ್ಯತೆ. ಇದು ನೆನ್ಪಿಡ್ಬೇಕು, ಕೊಟೇಷನ್ ಇದು ಒಂದು ಇಂಪಾರ್ಟೆಂಟ್. ನಾನು ಏಕಸ್ಯ ಪ್ರತಿಭಾತಂತೂ ಕೃತಕಾನ್ನ ವಿಶಿಷ್ಯತೆ. ಒಬ್ಬನಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಅದೇನು ಹೇಳಬೇಕು ಅದನ್ನು? ಹೈ ಕ್ಲಾಸ್ ಉಳ್ಳು ಅಂತ ಅರ್ಥ ಅಂತ ಹೇಳಬೇಕು ಅಂತೇಳಿ. ಬೇರೆ ಯಾವ ಪ್ರೂಫು ಇಲ್ಲ, ನಾನು ಒಬ್ಬನಿಗೆ ಗೊತ್ತು ಅಂತ ಪ್ರಸಂಗ. ಅಕಸ್ಮಾತ್ ಬಂದರೆ ಹೇಳೋದಕ್ಕೆ ಹೋಗಬಾರ್ದು ಅದನ್ನು, ಗೊತ್ತಾಯ್ತಾ? ಕನಸಲ್ಲಿ ಬಿತ್ತಪ್ಪ, ಕನಸಲ್ಲಿ ಏನಂತ ಬಿತ್ತು, ನೀನು ಆಸ್ತಿಯೆಲ್ಲ ಬರ್ಕೊಡೋ ಅಂತ ಕನಸು ಬಿತ್ತು. ಹೇಳ್ಕೊಂಡು ಹೋಗಿ ಏನಂತಾರೆ, ಯಾರು ಯಾವ ದಡ್ಡು ಬರ್ಕೊಡೋದಿಲ್ಲ ಏನಂತಾನೆ, ಜಾಣ ಆದ್ರೆ ಏನಂತಾನೆ ಫಸ್ಟು, ನನಗೂ ಬಿಳಿ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ. ನನಗೂ ಬಿಳಿ ಆಮೇಲೆ ನೋಡೋಣ, ನಿನಗೆ ಬಿಡಿ ಏನೇನೋ ಬೀಳುತ್ತೆ, ಸುದ್ದಿರ ಬೆಳಗಾರ ಬೀಳುತ್ತೆ ನನಗೆ, ಹಾಗೆಲ್ಲ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದ್ರಿಂದ ಏನು ಮಾಡ್ತಿದ್ರು ಅದನ್ನು, ಅದ್ರ ಅರ್ಥ ಏನು ಅಂದರೆ, ಸತ್ಯ ಆದರೆ ಇನ್ನೊಬ್ಬರಿಗೂ ಕಾಣಬೇಕು ಅಂತ ಅರ್ಥ. ಸತ್ಯ ಆದರೆ ಇನ್ನೊಬ್ಬರಿಗೂ ಕಾಣಬೇಕು. ಟೀಕಾರರು ಹಾಗೆ ಹೇಳಿದ್ರಂತೆ, ನನಗೆ ಸ್ವಪ್ನ ಆಗಿದೆ, ಸೂಚನೆ ಆಗಿದೆ, ಆಶ್ರಮ ಕೊಡ್ತೀನಿ ಅಂದ್ರಂತೆ. ಅದಕ್ಕೆ ಆಶ್ರಮ ಕೊಡ್ತೀನಿ, ಪೀಠ ಕೊಡ್ತೀನಿ ಅಂದರೆ, ನೀವು ಪಾಠ ಹೇಳಿದ್ರೆ ರೆಡಿ ನಾನು, ಆಶ್ರಮ ಪೀಠ ಆದರೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ನನಗೆ ಯೋಗ್ಯತೆ ಇಲ್ಲ, ನನಗೆ ಸನ್ಯಾಸ ಮಾಡೋಕ್ಕೆ ಬರೋದಿಲ್ಲ, ಆ ಪೀಠ ಏನು ತೊಗೋತೇನೆ, ಇಲ್ಲ ಸ್ವಪ್ನ ಆಗಿದೆ ಅಂತಾರೆ. ಹಾಗಿದ್ದರೆ ನನಗೂ ಆದರೆ ತೊಗೋತೀನಿ ಅಂತ ಹೇಳ್ತಾರೆ. ಅವತ್ತು ಅವ್ರಿಗೆ ಆಯ್ತಂತ ರಾತ್ರಿ, ಅವತ್ತು ಬರ್ದಿಸ್ ತೊಗೊತಾರೆ. ಅದು ಯಾತಕ್ಕೆ ಹೇಳಿದ್ದು, ನಮ್ಮಲ್ಲಿ ಸ್ಪಷ್ಟವಾಗಿ ಏನು ಮಾಡ್ತಿದ್ದಾರೆ, ಮೆಕ್ಯಾನಿಕಲಿ ಮಾಡಲಿಲ್ಲ ಅದನ್ನು. ಅದು ಪ್ರೂಫ್ ಬೇಕಾಗಿತ್ತು. ಏಕಸ್ಯ ಪ್ರತಿಭಾತಂತೂ ಕೃತಕಾನ್ನ ವಿಷಯತೆ. ಒಬ್ಬನಿಗೆ ಗೊತ್ತಿದೆ ಅಂತ ಹೇಳಿದರೆ ಅದು ಸುಳ್ಳೇ ಹೊರತು ಬೇರೆಯಲ್ಲ ಅಂತಂದ್ರೆ ಕೋರ್ಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಅರ್ಥ. ಅಕಸ್ಮಾತ್ ಅನುಭವ ಬಂದಿರುತ್ತೆ, ಯಾವುದೋ ವಿಷಯ ಇರುತ್ತೆ ನಮಗೆ ಗೊತ್ತದು ಆಗಿರೋದು. ಬಟ್ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅದಕ್ಕೇನು ಬೇಕು ನಮಗೆ? ಪ್ರೂಫ್ ಕೊಡಬಂದು ಬೇಕು. ಅದಕ್ಕೆ ಪ್ರೂಫ್ ಕೊಡಲಿಕ್ಕಾಗದ್ರೆ ಏನು ಮಾಡ್ಬೇಕು, ಹೇಳೋಕ್ಕೆ ಹೋಗ್ಬಾರ್ದು. ನಮಗೆ ಗೊತ್ತಿದ್ರು ಕೂಡ ಹೇಳೋದು ಪ್ರೂಫ್ ಇಲ್ಲಾಂದ್ರೆ ಬಿಟ್ಬಿಡ್ಬೇಕಷ್ಟೆ. ಯದ್ಯ ಅವಿದ್ವಾನ್ ಬ್ರಹ್ಮರೂಪಾಣಾಂ ನಾನಾತ್ವಂ ಮನ್ಯತೆ ತರ್ಗೇಪಿ ಸತ್ಯಶ್ಚ ಬ್ರಹ್ಮಣೋ ರೂಪಾಣಾಂ ನಾನಾತ್ವಂ ಸತ್ಯಂ ನ ಭವತಿ. ಅವಿದ್ವಾನ್, ಒಬ್ಬ ತಿಳುವಳಿಕೆ ಇಲ್ಲದವನೇನು ಮಾಡ್ತಾನೆ, ದೇವರಲ್ಲಿ ಅನೇಕ ರೂಪರೂಪ ಭೇದವನ್ನು ಕಾಣ್ತಾನೆ, ಅದು ಸರಿಯಲ್ಲ. ಅವಿದ್ವನ್ಮತತ್ವ, ವಿದ್ವಾಂಸನ ಅಲ್ದವನು ಹೇಳಿದರೆ ಇವತ್ತು ಅಷ್ಟೇನು, ಯಾರು ಹೇಳಿದರೆ ಅದಕ್ಕೆ ಬೆಲೆ ಇಲ್ಲ. ಎಕ್ಸ್ಪರ್ಟ್ ಕಮಿಟಿ ಮಾಡಿರ್ತಾರೆ, ಅವನು ಹೇಳಿದರೆ ಬೆಲೆ ಇರ್ತದೆ. ಅರ್ಥ ಆಯ್ತಾ? ಈಗ ಒಬ್ಬ ಗೊತ್ತವನಿಗೆ ರೋಗ ಬಂದಿಲ್ಲ ಅಂತ ಹೇಳಿಬಿಟ್ಟು ಅವ್ನು ತಡೆ ಮೆಡಿಕಲ್ ಸರ್ಟಿಫಿಕೇಟ್ ತಂದುಬಿಟ್ಟಿದ್ರೆ ಬಿಟ್ಟಿಲ್ಲ, ರೋಗಿ ಅಂತ ತಂದುಬಿಟ್ಟ, ಇವನಿಗೆ ಗೊತ್ತು ಸುಳ್ಳು ಹೊಡಿತಾರೆ ಅಂತೇಳಿ. ಇವ್ರು ಸುಳ್ಳು ಅಂತ ಹೇಳಕ್ಕೆ ಬರಲ್ಲ ಇವನು, ಯಾತಕ್ಕೆ? ನಾನ್ ಕಾಂಪಿಟೆಂಟ್ ಇವ್ನು, ಯಾರು ಹೇಳ್ಬೇಕಾದ್ರೆ ಸುಳ್ಳು ಅಂತೇಳಿ? ಇನ್ನೊಬ್ಬ ಡಾಕ್ಟರ್ ರೆಫರ್ ಮಾಡಬೇಕು, ತಾನು ತೀರ್ಮಾನ ಮಾಡೋಗಿಲ್ಲ. ಯಾಕೆ? ಫೀಲ್ಡೇ ಒಂದಲ್ಲ. ಅದಕ್ಕೆ ಅವಿದ್ವಾನ್, ಒಬ್ಬ ತಿಳುವಳಿಕೆ ಇಲ್ಲದವನು ದೇವ್ರ ರೂಪಗಳ ಭೇದ ಕಂಡ್ರೆ ಅದಕ್ಕೇನೇನು ಅರ್ಥ ಇಲ್ಲ. ಯಾರು ಕಾಣಬೇಕಾಗಿತ್ತು ಭೇದನ? ಅಭೇದನ ಯಾರು ಕಾಣಬೇಕಾಗಿತ್ತು? ವಿದ್ವಾಂಸರ ಧ್ರುವ ಕಣ್ಣ, ಇದೆಲ್ಲ ಎಕ್ಸಾಂಪಲ್. ಧ್ರುವ ಕಣ್ಣ ದೇವರು ಕಂಡ ಯೋಂತಃ ಪ್ರವೇಶ ಅಂದರೆ ನಾನು ಏನೋ ಒಂದು ಭುಜ್ಮ ಕೈ ಹಾಕ್ಲಿಕ್ಕೆ ಹೋಗಲಿಲ್ಲ, ಇವ್ರ ಪಕ್ಕ ಏನಾಗಬೇಕಾಗಿತ್ತು? ಇಬ್ಬರು ಒಂದೇ ಅಂತೇಳಿ ಸೈಕಾಡ್ಕೊಳಕ್ಕೆ ಹೋಗಬೇಕಾಯ್ತು, ಹೋಗಲಿಲ್ಲ. ಅಂದರೆ ಭೇದ ಇದೆ ಅಂತ ಆಯ್ತಲ್ಲ. ನೀನು ಹೇಳೋ ಕೇಸ್ಗಳೆಲ್ಲ ಎತ್ತವು ಅವು ಪೊಲೀಸ್ ಕೇಸ್ಗಳು ಅವೆಲ್ಲ ಕೂಡ. ನಾವು ಹೇಳೋ ಅರ್ಜುನ ಕೇಸ್ ಆಗಲಿ ಇವೆಲ್ಲ ಯುಕ್ತಿ ಮೈಲಿಕ ಭಾಳ ಡೀಟೇಲ್ ಡಿಸ್ಕಸ್ ಮಾಡ್ತಾರೆ. ಯುಕ್ತಿ ಮೈ ಯಾವುದಾದ್ರು ಒಬ್ಬ ಭಕ್ತರಾರು ನಾನು ನೀನು ಒಂದೇ ಅಂತ ಹೇಳಿದವ್ರು ಇದ್ದಾರಾ? ನೀನು ಹೇಳೋದಲ್ಲ ಕಾಂಟ್ರವರ್ಸಿಯಲ್ ಕೇಸು, ನಿನ್ನ ಕೇಸ್ ವ್ಯಾಲಿಡ್ ಅಲ್ಲ. ಇಬ್ಬರಿಗೂ ಕಾಮನ್ ಕೇಸ್ ಯಾವುದು? ಭಾಗವತ ರಾಮಾಯಣ ಎಲ್ಲರಿಗೂ ಅಕ್ಸೆಪ್ಟಬಲ್ ಅವ್ತಾನೆ. ನೀನು ಯಾವುದೋ ಬರ್ಕೊಂಡ್ರೆ ಒಪ್ಪೋದಿಲ್ಲ ಅವು, ಎಲ್ಲರೂ ಒಪ್ಪಿರೋದನ್ನು ನೋಡಿದರೆ ಎಲ್ಲೂ ಒಬ್ಬ ಭಕ್ತನು ಕೂಡ ಏನಂತ ಸ್ತೋತ್ರ ಮಾಡಿಲ್ಲ. ನಾನಿನ ಒಂದು ಸ್ತೋತ್ರ ಮಾಡಿಯೇ ಇಲ್ಲ ಅಂದಮೇಲೆ ಭೇದ ಇರಲಿಕ್ಕೆ ಸಾಧ್ಯ ಇದೆ ಹೊರತು ಅಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟರೆ ಅವಿದ್ವಾನ್, ಅವಿದ್ವನ್ ಮತತ್ವಾತ್, ತಿಳುವಳಿಕೆ ಇಲ್ಲದವ್ರ ಮತನ, ತಿಳುವಳಿಕೆ ಇರೋರ ಮತಕ್ಕೆ ಎಂದು ಕೂಡ ಹೋಲಿಸ್ಲಿಕ್ಕೆ ಹೋಗ್ಬಾರ್ದು. ಕಣ್ಣಿಲ್ದವನು ಹೇಳೋದಕ್ಕೂ ಕಂಡಿದ್ದವನು ಹೇಳಿ ಎಷ್ಟು ವ್ಯತ್ಯಾಸ ಇದೆ. ಈಗ ಸಾವಿರ ಕುರುಡ್ರೆ ಹೇಳಿದರೂ ಕೂಡ ಒಬ್ಬರು ಕಂಡಿದ್ದವನು ಹೇಳಿದ ಮಾತ್ರ ನೆಗೆಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ? ಅವ್ರ ಮೆಜಾರಿಟಿ ಕೌಂಟ್ ಆಗೋದಿಲ್ಲ. ಒಬ್ಬರಿಗೂ ಕಣ್ಣಿಲ್ಲ ನೋಡಿ, ಕಣ್ಣಿರೋ ಒಬ್ಬನು ಬೆಲೆಟರ್ ಆಗ್ತಾರೆ. ಅದಕ್ಕೆ ವಿದ್ವಾಂಸ ಒಬ್ಬನಿದ್ದರೂ ಬೆಲೆ ಇದೆ, ಅವಿದ್ವಾಂಸ ಎಷ್ಟು ಜನ ಇದ್ದರೂ ಬೆಲೆ ಇಲ್ಲ. ಅದು ಸರಿಯಲ್ಲ. ಅವನು ಯುಕ್ತಾಹಿ ಅಷ್ಟೇ ಹರಯಃ ಯಥಾ ದಶೇತಿ ಶ್ರುತೇ ಕಥಂ ಸತ್ಯಂಚ ನೇತ್ಯಾದ ನಾನಾತ್ವಮಿತಿ ನಾಯಿತ್ಯನು ಬರ್ತದೆ ಎಂದು ಹೀಗೆಲ್ಲ ಮಾತಾಡ್ತೀರಲ್ಲ, ವಿದ್ವಾಂಸರು ಮಾತ್ರ ತೋರಿಸ್ಬೇಕೇನು, ವೇದಗಳಲ್ಲೇ ಬರುತ್ತೆ ಗೊತ್ತಾ? ಅಶ್ಯ ಹರಯ ಶತಾಹ ದಶೈತಿ ಹರಿರೂಪಗಳು ಅಂತ ಹೇಳ್ತೀರಲ್ಲ, ನೂರಿದೆ ಸಾವಿರ ಇದೆ ಅಂತ ಹೇಳೋದಿಲ್ಲ, ಅದೇ ಭೇದ ಅಂತ ಹೇಳಿದರೆ ಅಲ್ಲ, ಯಾವುದು ಭೇದ ಅಲ್ಲ, ಅನಂತ ರೂಪಗಳು ಆತನ ಸಾಮರ್ಥ್ಯ, ಅನಂತ ರೂಪಗಳಿವೆ ಬಟ್ ಏನಲ್ಲ, ಭೇದ ಇಲ್ಲ. ಅದು ದೇವರು ವೈಭವನಿಗೆ ಅರ್ಥ ಮಾಡಿಕೊಂಡ್ರೆ ಏನು ಮಾಡ್ಬೇಕು ಅದಕ್ಕೆ ಅಂತ ಕೋಟ್ ಮಾಡ್ತಾರೆ. ಅದೇ ವಿಶೇಷದಿಂದ ಕೂಡಿಸ್ಬೇಕಾದ ನಾನಾತ್ವ ಮಿತಿ ನಾಯಿತ್ಯನು ಬರ್ತದೆ. ನಹಿ ಸತ್ಯಶ್ಚ ನಾನಾತ್ವಂ ಅವಿದ್ವಾನ್ ಯದಿ ಮನ್ಯತೆ, ಸತ್ಯರೂಪ ಪರಮಾತ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅವನಲ್ಲಿ ಭೇದ ಇಲ್ಲ. ಅವಿದ್ವಾನ್ ಕರ್ಕೊಂಡು ಹೋಗಲಿ, ಬೆಲೆ ಇಲ್ಲ ಅದಕ್ಕೆ. ನಾನಾತ್ವಂ ಛಿದ್ರಯೋಹೋ ಯದ್ವತ್ ಜ್ಯೋತಿಷೋರ್ವಾ ತಯೋರಪಿ, ಅದೇ ರೀತಿ ಭೇದ ಕಂಡಾಗ ಒಂದು ವಸ್ತುವಿನಿಂದ ಬಂದ ಕಿಡಿ ಅದರದ್ದೇ, ಭೇದ ಕಂಡಾಗ ಭೇದ ಒಪ್ಪಬೇಕು, ಅಭೇದ ಕಂಡಾಗ ಅಭೇದ ಒಪ್ಪಬೇಕು, ತಿಳುವಳಿಕೆ ಬೇಕದಕ್ಕೆ. ಛಿದ್ರಯೋರ್ ಬಾಹ್ಯಾಂತಸ್ಥ ಆಕಾಶಯೋ ಯದ್ವತ್ ಯಥಾ ನಾನಾತ್ವಂ ನಾಸ್ತಿ ಏಕಏವ ಮಹಾಕಾಶೋ ಘಟೇ ಜಾಯಮಾನೆ ಬಹಿರಂತಶ್ಚೈತಿ ದ್ಯುತ್ತ ಸಂಖ್ಯಾಮುಪೈತಿ. ನಾವು ಅನೇಕ ಒಂದು ಆಕಾಶ ಇದೆ, ನೂರಾರು ಪಾತ್ರೆ ಮಾಡಿಟ್ಟುಬಿಟ್ರು, ಎಲ್ಲದರೊಳಗೂ ಆಕಾಶ ಇದೆ, ಬಟ್ ಆಕಾಶ ಏನಾಗಿಲ್ಲ, ಅದು ಭೇದ ಹೊಂದಿಲ್ಲ. ಎಷ್ಟು ಗಡಿಗೆ ಮಾಡಿ ಎಷ್ಟು ಆಕಾಶ ಬಂದರೂ ಕೂಡ ಏನದು, ಅದು ಔಪಾಧಿಕ ಹೊರತು ನಿಜವಾದ್ದಲ್ಲದು. ಅದೇ ರೀತಿ ದೇವರಲ್ಲಿ ಎಷ್ಟು ರೂಪ ತಗೊಂಡ್ರು ಕೂಡ ಏನಾಗೋದಿಲ್ಲ, ದೇವರಿಗೆ ಭೇದ ಬರೋದಿಲ್ಲ, ಅದನ್ನು ಹೇಳ್ತಾರೆ. ಯಾಯಮಾನೆ ಬಹಿರಂತಶ್ಚೈತಿ ದ್ಯುತ್ವ ಸಂಖ್ಯಾಮುಪೈತಿ, ಚ ಉತ್ಪದ್ಯಮಾನೋ ನೀಲಿಮಾಕಾರೋ ಅಪ್ಯ ಆಕಾಶೋ ದ್ಯುತ್ವಮೇತಿ, ತತ್ರ ಪ್ರಾಗುಕ್ತೋ ಹರೇರ್ ಉಪಮರ್ದಿ ಹರೇರ್ ಉಪಮೀತಿಂ ಯಾತಿ ಪಶ್ಚಾದುಕ್ತೋ ಜೀವಾರಾಮಿತ್ಯ ಅರ್ಥ ವಿಶೇಷೋ ಈ ಶಬ್ದೇನು ಉಪಾತ್ತ ಉಕ್ತಂಚ. ಅಲ್ಲೇನಾಯಿತು ಸ್ವಾರಸ್ಯ, ಸಾವಿರಾರು ಪಾತ್ರೆಗಳು ಎಲ್ಲದರೊಳಗೂ ಒಳಗೆ ಆಕಾಶ ಇದೆ, ಗ್ಯಾಪ್ ಇದೆ, ಆಕಾಶ ಅಂದರೆ ಗ್ಯಾಪ್ ಅಷ್ಟೇ ಇನ್ನೇನಲ್ಲ ಇದೆ. ಅಷ್ಟರಲ್ಲಿ ಕೂಡ ಇದ್ರು ಕೂಡ ಆಕಾಶ ಒಂದೇ, ಅನಂತ ಅನಂತ ಜೀವರಿದ್ದಾರೆ, ಎಲ್ಲರೊಳಗೂ ದೇವರಿದ್ದಾರೆ, ದೇವ್ರ ರೂಪಕ್ಕೆ ಭೇದ ಇಲ್ಲ. ಆದರೆ ಪಾತ್ರೆಗಳೆಲ್ಲ ಬೇರೆ, ಆ ದೊಡ್ಡ ಪಾತ್ರೆ ಚಿಕ್ಕ ಪಾತ್ರೆ ಅವೆಲ್ಲ ಇದ್ದಿದ್ದೇನೆ, ಪಾತ್ರೆಗಳಲ್ಲಿ ಭೇದ ಇದೆ. ಸೊ ಜೀವರಲ್ಲಿ ಭೇದ ಇದೆ, ಜೀವರ ದೇಹಗಳಲ್ಲಿ ಭೇದ ಇದೆ, ಒಳಗಿರೋ ವಿಷ್ಣು ರೂಪಕ್ಕೆ ಭೇದ ಇಲ್ಲ. ಇಷ್ಟು ಕ್ಲಿಯರ್ ಎಕ್ಸಾಂಪಲ್ ಇವನು ಎದ್ದು ಯಾತಕ್ಕೆ ಮಾಡ್ಕೊಂಬಿಟ್ಟು ಎಕ್ಸಾಂಪಲ್ ಅನ್ನ ನೋಡಿದ್ರ, ಆಕಾಶ ಎಲ್ಲದರೊಳಗಿದ್ದು ಒಂದೇ ಹೋಗ್ತಾನೆ, ಅದು ಎಲ್ಲ ಆತ್ಮ ಒಂದೇ, ಅರ್ಥಾತ್ ಸಂಬಂಧನೇ ಇಲ್ಲ. ಎಲ್ಲ ಪಾತ್ರೆಗಳು ಬೇರೆ, ನೆನಪಿರಬೇಕು, ಪಾತ್ರೆಗಳು ಬೇರೆ, ಆಕಾಶ ಮಾತ್ರ ಒಂದು, ದೇವರು ಎಲ್ಲ ಕಡೆ ಇದ್ದಾನೆ, ಅವನ ರೂಪಕ್ಕೆ ಭೇದ ಇಲ್ಲ. ಅದನ್ನು ಸುಲಭವಾಗಿ ಹೇಳ್ತಾ ಇದೆ, ಯಾತ ಕನ್ಫ್ಯೂಸ್ ಮಾಡ್ಕೋತಿ ಅಂತ ಕೇಳ್ತಾನೆ. ಯಥಾ ಹಿರಣ್ಯಂ ಅದನ್ನ ಎಕ್ಸಾಂಪಲ್ ಕೊಡ್ತಾರೆ, ಮಹಾಕಾಶೋ ಬಹಿಸ್ಥಶ್ಚ ಘಟಾದ್ಯಂತಸ್ಥ ಏವ ಚ ದ್ವೇಧಾ ಸಭಿದಿತೋ ಅನ್ಯೌ ಚ ದ್ವಾವಾಕಾಶೋ ಪ್ರಕೀರ್ತಿತೌ ಘಟರೂಪಸ್ತದನ್ಯಶ್ಚ ಮಹಾಕಾಶಾತ್ಪರೋ ಲಘು ಮಹಾಕಾಶವದೇವಾತ್ರ ಪರಮಾತ್ಮ ಸನಾತನ ಪಟಾಂತಸ್ಥ ಮಹಾಕಾಶ ಪ್ರತಿಮೋ ಅಂತರ್ಗತೋ ವಿಹು ಘಟಸ್ಯಾಂತರ್ಗತಾಕಾಶೋ ಮಹಾಕಾಶಾತ್ಪರೋ ಮತಃ ತದ್ವದ್ದೇವಾದಯಸ್ಸರ್ವೇ ಜೀವಾಮುಕ್ತ್ಯುಪಯೋಗಿನಃ ತಮೋಗಾಶ್ಚೈವ ದೇ ಸರ್ವೇ ಘಟರೂಪ ಘಟರೂಪವನ್ನರಾಹ ಘಟರೂಪಖವನ್ನರಾಹ ಇತಿ ಜ್ಯೋತಿಷೋ ಅಧಿದೈವ ಅಧಿದೈವ ಅಧ್ಯಾತ್ಮ ಸಂಜ್ಞಯೋ ಸಹಸ್ರಂ ವಾದಿತ್ಯಶ್ಚ ರಶ್ಮಯ ಆಸು ನಾಡೀಷು ಆತತಃ ಇತಿ ಶ್ರುತೇಃ ತಯೋರ್ವಾತಪ್ರಾಣ ಸಂಜ್ಞಯೋ ಅಧಿದೈವ ಮಥ ಅಧ್ಯಾತ್ಮಮಿತಿ ಶ್ರುತೇಶ್ಚ ಅತ್ರಾಪಿ ವಿಶೇಷ ಪೂರ್ವದವಗಂತವ್ಯ ಇತಿ. ಅಲ್ಲಿ ಮೂರು ಕೇಸ್ ತಗೊಂಡು, ಒಂದು ಗಡಿಗೆಗಳು, ಭಿನ್ನ ಭಿನ್ನ ಭಿನ್ನವಾದ ಗಡಿಗೆಗಳು ಪದಾರ್ಥಗಳು, ಒಳಗಿರ್ತಕ್ಕಂಥ ಅವಕಾಶ, ಬೇದಿರ್ತಕ್ಕಂಥ ಮಹಾಕಾಶ, ಮೂರು ಸ್ಟೇಜ್ ಇದೆ ಈಗ, 1 2 3. ಇದು ಮೊದಲೇ ರೀತಿ ಅರ್ಥ ಮಾಡಿ ಏನು ಮಾಡಬೇಕಾಗ, ಎಲ್ಲ ಜೀವರು ಘಟಗಳಿದ್ದಾಗ, ಎಲ್ಲ ಜೀವರು ಘಟಗಳು, ಪರಮಾತ್ಮ ಆಕಾಶ, ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಆದರೆ ಆಕಾಶ ಮೂಲಾಕಾಶಕ್ಕೂ ಅದಕ್ಕೂ ವ್ಯತ್ಯಾಸ ಹೇಗಿಲ್ವೋ, ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ, ಒಂದು ಅರ್ಥ ಆಗಿಬಿಡ್ತು. ಇನ್ನು ಈ ರೀತಿ ತಗೊಂಡ್ರೆ, ಒಂದು ಘಟ ಇದೆ, ಅದರೊಳಗೆ ಜಾಗ ಇದೆ, ಮೇಲೆ ಮಹಾಕಾಶ ಇದೆ. ಇಲ್ಲಿ ಘಟ ಅಂದರೆ ದೇಹ, ಜೀವ ಅಲ್ಲ, ಘಟ ಅಂದರೆ ದೇಹ, ಒಳಗಿರೋ ಆಕಾಶ ಅಂದ್ರೇನೋ ಜೀವ, ಮೇಲಿರೋ ಆಕಾಶ ಅಂದರೆ ದೇವರು, ಜೀವರು ದೇವ ದೇವರಿದ್ದಾರೆ, ಜೀವರಿದ್ದಾರೆ, ದೇಹಗಳಿವೆ. ಸೊ ಮೂರು ಸ್ಟೇಜ್ ಆಯ್ತು. ಅದರಲ್ಲಿ ಆಕಾಶಕ್ಕೇನೋ ವ್ಯತ್ಯಾಸನೇ ಇಲ್ಲ, ಜೀವರು ಮಾತ್ರ ಭಿನ್ನ ಭಿನ್ನ ಆಗಿದ್ದಾರೆ. ಆದರೆ ಘಟನೆ ಆಕಾಶ ಅಲ್ಲ, ಆಕಾಶ ಘಟ ಅಲ್ಲ, ದೇಹನೇ ಜೀವ ಅಲ್ಲ, ದೇವ ದೇಹ ಅಲ್ಲ. ಸೊ ಜೀವ ದೇಹ ಬಂತು, ಮೂರು ಆಯ್ತು. ಸೊ ಎಕ್ಸಾಂಪಲ್ ಎರಡು ರೀತಿ ತಗೊಳ್ಳು, ಒಂದೇ ಆಕಾಶ ಘಟಾಕಾಶ ಮಠಾಕಾಶಗಳು, ಘಟಗಳೆಲ್ಲ ಘಟಾದಿಗಳೆಲ್ಲ ಜೀವರು, ಆಗ ಒಂದೇ ಅರ್ಥ. ಆಗ ಇವೆಲ್ಲ ಜೀವರಲ್ಲಿ ಭೇದ ಇದೆ, ಒಳಗಿನ ಬಿಂಬರೂಪಿ ಪರಮಾತ್ಮನಿಗೆ ಭೇದ ಇಲ್ಲ, ಮೂದೋಯ್ತು. ಮೂರರದ್ದು ಇನ್ನೊಂದು ಅರ್ಥ ತಗೊಂಡ್ರೆ, ಮಹಾಕಾಶ ಘಟಾಕಾಶ ಘಟಾದಿಗಳು, ಅದರಲ್ಲಿ ಮಹಾಕಾಶ ಎಲ್ಲ ದೇವರು, ಎಲ್ಲ ಭಾಗಗಳು ದೇವ್ರ ರೂಪಗಳು, ಘಟಾಕಾಶ ಒಳಗಿರೋ ಜೀವ, ಘಟಾದಿಗಳು ದೇಹ. ಸೊ ಘಟಕ್ಕೂ ಆಕಾಶಕ್ಕೂ ಭೇದ, ಜೀವಕ್ಕೂ ದೇಹಕ್ಕೂ ಭೇದ, ಈ ಘಟಾಕಾಶ ಮತ್ತು ಮಹಾಕಾಶಕ್ಕೂ ಭೇದ. ಸೊ ಜೀವರಿಗೂ ದೇವರಿಗೂ ಭೇದ ಇಷ್ಟೇ. ಮೂರು ರೀತಿಯಲ್ಲಿ ಎಕ್ಸಾಂಪಲ್ ಕೊಡೋಕ್ಕೆ ಬರುತ್ತೆ ಅಂತ ಹೇಳಿದ್ರಿಂದ, ಇದೆಲ್ಲದನ್ನು ಅವರು ಒಂದೇ ರೀತಿ ಮಾಡ್ಕೊಂಡು ಆಭಾಸ ಮಾಡ್ತಾರೆ. ಅಲ್ಲಿ ಎಷ್ಟು ಆಚಾರ್ಯ ಎಲ್ಲದಕ್ಕೆ ಕೊಟ್ಟು ಆಧಾರ ಕೊಟ್ಟು ಹೇಳ್ತಾರೆ, ಈ ರೀತಿ ಅರ್ಥ ಮಾಡಬೇಕು. ಯಥಾ ಹಿರಣ್ಯಂ ಬಹುಧಾ ಸಮೀಯತೆ ನೃಭಿ ಕ್ರಿಯಾಭಿಃ ವ್ಯವಹಾರ ವರ್ತ್ಮಸು ಏವಂ ವಚೋಭಿಃ ಭಗವಾನ್ ಅಧೋಕ್ಷಜೋ ವ್ಯಾಖ್ಯಾಯನೇ ವ್ಯಾಖ್ಯಾಯತೆ ವೈದಿಕ ಲೌಕಿಕ ಇತ್ಯನೈಃ. ಯಥಾ ಹಿರಣ್ಯಂ ಬಹುಧಾ ಸಮೀಯತೆ ನೃಭಿ ಕ್ರಿಯಾಭಿಃ ವ್ಯವಹಾರ ವರ್ತ್ಮಸು ಏವಂ ಧನ ವಚೋಭಿಃ ಭಗವಾನ್ ಅಧೋಕ್ಷಜಃ ವ್ಯಾಖ್ಯಾಯತೆ ವೈದಿಕ ಲೌಕಿಕೈ ಜನೈ. ಒಳ್ಳೆ ಮತ್ತೊಂದು ದೃಷ್ಟಾಂತ ಹೇಳುತ್ತಾರೆ ಏನು ಅಂದರೆ, ಬಹುತ್ವ ಸಂಖ್ಯಾವತ್ ವಾಚಿನ್ಯಾ ಶ್ರುತೇ ಕಿಂ ವಿನಿವಕ ವಿ ನಿಗಮಕಂ ಅತ್ರ ಯಥೇ. ಬಹುಧಾ ಕಟಕ ಕುಂಡಲಾದ್ಯಾತ್ಮನ ಹೇಮ ನಾನಾ ಸಂಜ್ಞಾ ವಿಷಯ ಸಮೀಯತೆ. ಒಂದೇ ಬಂಗಾರನೇ ಕಟಕ ಕುಂಡಲ, ಕಟಕ ಅಂದರೆ ಗಡಗ, ಕುಂಡಲ ಅಂದರೆ ಓಲೆ, ಅನೇಕ ರೂಪದಲ್ಲಿ ಮಾಡಿದ ಅದೇ ಬಂಗಾರನೇ. ತಥಾ ಭಗವಾನಪಿ ದೇವೋ ನರೋ ವರಾಹ ಶುಕ್ಲ ಪೀತೋ ಹ್ರಸ್ವೋ ಅಣು ದೀರ್ಘೋ ಮಹಾನಿತಿ ವಿವಿಧಾಕಾರೇಣ ವ್ಯಾಖ್ಯಾಯತೆ ಪ್ರಕಾಶ್ಯತೆ ಇತಿ. ಅದೇ ವರಾಹ ರೂಪ, ವಾಮನ ರೂಪ ಇತ್ಯಾದಿ ರೂಪಗಳಲ್ಲಿ ಅದೇ ಚಿನ್ನವನ್ನೇ ನಾವು ಬೇರೆ ಬೇರೆ ರೀತಿ ಕರೆಯ ಕರಿತೇವೆ ಹೊರತು ವಸ್ತುತಃ ಏನಿಲ್ಲ, ಅದು ಚಿನ್ನನೆ, ಮೂಲತಃ ಚಿನ್ನನೆ. ಏವಂ ವಚೋಭಿಹಿ ಭಗವಾನ್ ಅಧೋಕ್ಷಜ. ಇವು ಚಿನ್ನ ಎರಡು ಪದಾರ್ಥ ಕೊಟ್ಟರು ಚಿನ್ನದ್ದು, ಗೊತ್ತಾಯ್ತಾ, ಎರಡರ ಬೆಲೆ ಹೇಳಿದ್ರು ಕೇಳಿದ್ರು. ಏನು ಮಾಡಿದವನೀಗ ನೋಡಿ ಹೇಳೋದಿಲ್ಲ, ಒಟ್ಟು ತೂಕ ನೋಡ್ತಾ ತೂಕರು ಹೇಳಿದ, ಇದು 25 ಗ್ರಾಮು ಅದು 25 ಗ್ರಾಮು, ಗೊತ್ತಾಯ್ತು, ಎರಡಕ್ಕೂ ಒಂದೇ ಬೆಲೆ ಅಂದ್ಬಿಟ್ಟ. ನಮ್ಮ ಪ್ರಕಾರ ಏನದು, ಇದು ಓಲೇನೋ ಕಡಗನೋ ಇದು, ಅದು ನೋಡಿದರೆ ಅದು. ಬಟ್ ಅವನು ನೋಡೋದು ಏನಂತ ನೋಡ್ತಾನೆ, ಬರೀ ಚಿನ್ನದ ವ್ಯಾಲಿ ನೋಡ್ತಾನೆ ಅಷ್ಟೆಲ್ಲ ನೋಡೋಕೆ ಹೋಗೋದಿಲ್ಲ. ಬರೀ ಚಿನ್ನ ಎಷ್ಟು, ದೊಡ್ಡ ಪದಾರ್ಥ ಒಂದು ಮಿಕ್ಸ್, ಭಾರಿ ಮಿಕ್ಸ್ ಆಗಿಬಿಟ್ಟಿದೆ. ಇನ್ನೊಂದು ಗಟ್ಟಿ ಇದೆ, ಸಾಲಿಡ್ ಇದೆ, ನೋಡೋದು ಚಿಕ್ಕದು ದೊಡ್ಡದು ಕಾಣಿಸುತ್ತೆ. ಅವನೇನು ಹೇಳ್ತಾನೆ ಹೇಳಬೇಕಾದ್ರೆ, ಎರಡಕ್ಕೂ ಬೆಲೆ ಒಂದೇ, ಇಷ್ಟಿದ್ರು ಕೂಡ ವೇಸ್ಟೇಜ್ ಭಾರಿ ಹೋಗುತ್ತೆ ಅದರಲ್ಲಿ. ಇದು ಪ್ಯೂರ್ ಇದೆ ಇಷ್ಟೇ ಇಷ್ಟೇ. ಈ ರೀತಿ ಹಾಗೆ ಲೆಕ್ಕ ಹಾಕ್ತಾ ಹಿರಣ್ಯ ಮಾತ್ರ ನೋಡ್ತಾನೋ, ಹಾಗೆ ದೇವ್ರ ರೂಪಗಳಲ್ಲಿ ಏನಂತ ನೋಡ್ಬೇಕು. ನಾವಾಗ ಪಂಚ ಕೂರ್ಮ ಏನೇ ಇರಲಿ, ಏನದು ದೇವರಷ್ಟೇ, ಪೂರ್ಣವಾದ ಪೂರ್ಣವಿದಂ ಅಷ್ಟೇ. ಅದಕ್ಕೇನೆ ಏಂ ವಚೋಭಿ ಭಗವಾನ್ ಅಧೋಕ್ಷಜೋ ವ್ಯಾಖ್ಯಾಯತೆ ವೈದಿಕ ಲೌಕಿಕೈರ್ಜನೈ. ವೈದಿಕೈ ಜನೈ ಲೌಕಿಕೈ ಜನೈ, ವೈದಿಕರಾದ ಜನಗಳು ಲೋಕದ ಜನಗಳು ಎಲ್ಲರೂ ಕೂಡ ಪರಮಾತ್ಮನ ಹೀಗೆ ವ್ಯವಹಾರ ಮಾಡ್ತಾರಾದ್ರಿಂದ ಅಲ್ಲಿ ಭೇದ ಅನ್ನೋದು ವ್ಯವಹಾರದ ಭೇದನೇ ಹೊರತು ವಾಸ್ತವ ಭೇದ ಅಲ್ಲ. ಯಥಾ ಘನೋ ಅರ್ಕ ಪ್ರಭವೋ ಅರ್ಕದರ್ಶಿತೋ ಹಿ ಅರ್ಕಾಂಶಭೂತಸ್ಯ ಚ ಚಕ್ಷುಷಸ್ತಮಃ ಏವಂ ತು ಅಹಂ ಬ್ರಹ್ಮಗುಣಸ್ತದೀಕ್ಷಿತೋ ಬ್ರಹ್ಮಾಂಗಕಸ್ಯ ಆತ್ಮನ ಆತ್ಮಬಂಧನಃ. ಯಥಾ ಘನಃ ಅರ್ಕ ಪ್ರಭವಃ ಅರ್ಕದರ್ಶಿತಃ ಅರ್ಕಾಂಶಭೂತಸ್ಯ ಚ ಚಕ್ಷುಷಃ ತಮಃ ಏವಂ ತು ಅಹಂ ಬ್ರಹ್ಮಗುಣಃ ತದೀಕ್ಷಿತಃ ಬ್ರಹ್ಮಾಂಗಕಸ್ಯ ಆತ್ಮನಃ ಆತ್ಮಬಂಧನಃ. ಹರೇ ಹೇ ತತ್ವಸ್ವರೂಪಂ ನಿರೂಪ್ಯ ಸಂಸಾರ ಪ್ರಕಾರ ಮಹಾ ಯಥೇತಿ. ಈಗ ಅರ್ಕಶಬ್ದೇನ ಆಪ್ತೇ ಅಪ್ತೇಜೋ ವಾಯವ ಉಚ್ಯಂತೆ. ಅರ್ಕ ಅರ್ಕಪ್ರಭವ ಅರ್ಕದರ್ಶಿ ತೇಜಸ್ಸಂಬಂಧೇನ ಧೂಮ ಉಪಲಕ್ಷ್ಯತೆ. ಅರ್ಕಪ್ರಭವ ಧೂಮತೇಜೋ ಜಲಮರುಭ್ಯ ಪ್ರಭವ ಉತ್ಪತ್ತಿರ್ಯಶ ಸತಥ. ಅರ್ಕಪ್ರಭವ ಅಂದ್ರೇನು, ಮೇಲ್ನೋಟಕ್ಕೆ ಅರ್ಕದಿಂದ ಹುಟ್ಟಿದ್ದು. ಅರ್ಕಶಬ್ದಕ್ಕೇನಂತ ಅರ್ಥ, ಅಪ್ತೇಜೋ ಮತ್ತು ಜಲ, ಅಪ್ತೇಜೋ ಧೂಮ ತೇಜೋ ಜಲ ಮೂರು ಬೇಕದು, ಮೂರರಿಂದ ಹುಟ್ಟಿದಂತಹ. ಮೂರು ಇರೋದೆಲ್ಲಿ ಅಂತ ಕೇಳಿದರೆ ನೀರಿನೊಳಗೆ. ಪ್ರಭವ ಉತ್ಪತ್ತಿ ರೇಷ ತಥ ಅರ್ಕೇಣ ನಭಸಿ ದರ್ಶಿತಃ ಸೂರ್ಯಪ್ರಕಾಶೇ ಸತ್ಯೇವ ದೃಶ್ಯತೆ ನಾಣ್ಯಥ. ಆದರೆ ಅದು ಕಾಣಬೇಕಾದ್ರೆ ಏನ್ಬೇಕು, ಅರ್ಕೇಣ ದರ್ಶಿತಃ. ಸೂರ್ಯಪ್ರಕಾಶ ಇಲ್ಲದೆ ಹೋದರೆ ವಸ್ತು ಕಾಣೋದಿಲ್ಲ. ಸೂರ್ಯಪ್ರಕಾಶೇ ಸತ್ಯೇವ ದೃಶ್ಯತೆ ನಾಣ್ಯಥ. ಯಥಾ ಮನಃ ಸೂರ್ಯದರ್ಶನ ಪ್ರತಿಬಂಧಕ, ಯಥಾ ಘನಃ ಸೂರ್ಯದರ್ಶನ ಪ್ರತಿಬಂಧಕ. ಒಂದು ವಸ್ತು ಇದೆ, ಆ ಕಡೆ ಸೂರ್ಯ ಇದ್ದಾನೆ, ಮಧ್ಯೆ ಮೋಡ ಬಂದ್ಬಿಟ್ಟಿದೆ, ಅವು ಪ್ರತಿಬಂಧಕ ಆಯ್ತಾ. ಆಪೋವಾರ್ಕ ಇತ್ತು ಶ್ರುತೇಹೇ ಯಥಾ ಅರ್ಕಾಂಶಸ್ಯ ಚಕ್ಷುಷಃ ತಮಃ ಸೂರ್ಯದರ್ಶನೇ ಪ್ರತಿಬಂಧಕಂ. ಅರ್ಕಾಂಶವಾಗಿರ್ತಾರೆ ಸೂರ್ಯನ ಕಣ್ಣಲ್ಲಿ, ಯಾರಿದ್ದಾರೆ ಸೂರ್ಯ ಇದ್ದಾನೆ ಕಣ್ಣಲ್ಲಿ, ಸೂರ್ಯ ಇದ್ದಾನೆ ಅಲ್ಲಿ, ಸೂರ್ಯ ಬಿಂಬ ಅದು, ಮಧ್ಯೆ ಮೇಘ ಬಂದ್ಬಿಟ್ಟಿದೆ, ಅವಾಗ ಏನು ಕಾಣ್ತಾ ಇಲ್ಲ, ಇಲ್ಲಿರ್ತಕ್ಕಂಥದ್ದು ಸೂರ್ಯನ ಅಂಶ. ಸೂರ್ಯ ಇಲ್ಲದೆ ಹೋದ್ರೆ ಕಣ್ಣು ಕಾಣೋದೇ ಇಲ್ಲ, ಮೇಲೆ ಸೂರ್ಯ ಇದ್ದಾನೆ, ನೋಡ ಗಡ್ಡಿಯಾಗಿ ಆಕಾಶ ಮೇಘ ಬಂದುಬಿಟ್ಟಿದೆ. ಆದಿತ್ಯಶ್ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರವಿಶದಿತಿ ಶ್ರುತೇಹೇ ಏವಂ ಅಹಂಕಾರೋ ಬ್ರಹ್ಮ ಅಪೇಕ್ಷ ಗುಣೋ ಅಮುಖ್ಯ ತದೀಕ್ಷಿತಃ ತೇನ ಪ್ರಕಾಶಿತಃ ಬ್ರಹ್ಮಾಂಶಕಸ್ಯ ಜೀವಸ್ಯ ಪಾದೋವಸ್ಯ ವಿಶ್ವಾಭೂತಾನೀತಿ ಶ್ರುತೇಹೇ ಬ್ರಹ್ಮಣೋ ಭಿನ್ನಾಂಶಸ್ಯ ಆತ್ಮನೋ ಜೀವಸ್ಯ ಆತ್ಮಾನಂ ಮತಿಂ ಜ್ಞಾನಂ ಬಧ್ನಾತಿ ಇತಿ ಆತ್ಮಬಂಧನಃ. ಇದೇ ಅಡ್ಡ ಶಬ್ದ ಕೇಳಿಸ್ತಂತೆ ಅಡ್ಡ ಮಾಡುತ್ತೆ ಅಂತ ಹೇಳಿದ್ರಲ್ಲ. ಸೂರ್ಯ ಇದ್ದಾನೆ, ಕಣ್ಣಿದೆ, ಮೇಘ ಅಡ್ಡ ಬಂದ್ಬಿಟ್ಟು, ಧ್ವನಿ ಇದೆ, ಕಿವಿ ಇದೆ, ಕೇಳದಂತೆ ಶಬ್ದ ಇನ್ನೊಂದು ಶಬ್ದ ಬಂದ್ಬಿಟ್ಟು ಕೇಳಿಸ್ತಾ ಹೋಗ್ಬಿಟ್ಟು. ಅದ್ರ ಹೇಳ್ತಾರೆ, ಈಗ ದೇವರು ಒಳಗಿದ್ದಾನೆ ಬಿಂಬರೂಪಿಯಾಗಿ, ಅಲ್ಲಿ ಸರ್ವತ್ರ ಆಪ್ತ ರೂಪದಲ್ಲಿದ್ದಾನೆ. ಮತ್ತೆ ಅಜ್ಞಾನ ಏನು ಮಾಡುತ್ತೆ ನಮಗೀಗ, ಬ್ಲಾಕ್ ಮಾಡಿಬಿಟ್ಟು, ಇಲ್ಲಿರೋ ದೇವರು ಕಾಣೋದಿಲ್ಲ, ಅಲ್ಲಿರೋ ದೇವರು ಕಾಣೋದಿಲ್ಲ, ಬಿಂಬರೂಪಿ ಪರಮಾತ್ಮನೂ ಕಾಣ್ತಾ ಇಲ್ಲ, ಮತ್ತು ದೇವ್ರ ಬಗ್ಗೆ ಏನು ಹೇಳಿದ್ರು ಅರ್ಥನೂ ಆಗೋದಿಲ್ಲ. ಮತ್ತೆ ಏನು ಬಂದಿದೆ, ಘನ ಘನ ಬಂದಿಲ್ಲ, ಬ್ಲಾಕ್ ಮಾಡ್ತಾ ಇದೆ. ಸೊ ಅವಿದ್ಯಾ ಏನು ಮಾಡಿದೆ ನಮ್ಮನ್ನೇ, ಈಗ ಬ್ಲಾಕ್ ಮಾಡಿದೆ. ಇದೇ ಸಂಸಾರ ಆದರೆ ಇದೆ, ಇರತಕ್ಕಂಥ ವಸ್ತುವನ್ನು ಕಾಣದೆ ಹೋದ್ರೆ ಅಜ್ಞಾನ, ಇಲ್ಲದನ್ನು ಕಾಣದೆ ಹೋದ್ರೆ ಅಜ್ಞಾನ ಅಂತ ಕರೆಯೋದಿಲ್ಲ, ಇರೋದನ್ನು ಕಾಣದೆ ಹೋದ್ರೆ ಅಜ್ಞಾನ ಅಂತ ಕರೀತಾರೆ. ಅದಕ್ಕೆ ಇರೋ ದೇವರನ್ನು ನೋಡ್ತಕ್ಕಂಥ ಅವಕಾಶ ಇವರು ಕಳ್ಕೊಂಡ್ಬಿಟ್ಟಿದೆ ಅಜ್ಞಾನದಿಂದಾಗಿ. ಅದಕ್ಕೆ ಎಂಥ ಅಜ್ಞಾನ ಬಂದೋಗಿದೆ ಕೊನೆಗೆ ಅಂದರೆ, ಆತ್ಮ ದೇಹೇ ಧೃತವು ಜೀವ ಇತ್ಯಾದವು ಯಾದೋ ಪ್ರಕಾಶೆ ಮತೌ ಪ್ರತ್ಯುಕ್ ಪ್ರಯುಕ್ತತ್ವ ತದ್ ಬ್ರಹ್ಮ ವೇದ ಅಹಂ ಬ್ರಹ್ಮಸ್ಪೀತಿ ಶ್ರುತೇ ಬ್ರಹ್ಮಣೋ ವಿಶೇಷಭೂತ ಇತಿವ, ನಾನೇ ಬ್ರಹ್ಮ ಅನ್ನೋ ತಪ್ಪು ಭ್ರಮೆ ಒಳಗಾಗಿ ಬಿಡ್ತಾನೆ. ಇದು ಅಜ್ಞಾನದ ವ್ಯಸಕ್ತಿ. ಯಥಾಘನೋ ಅರ್ಕಪ್ರಭವ ಅರ್ಕದರ್ಶಿತ ಆಕಾಶ ಭೂತಸ್ಯ, ಅದು ಅರ್ಕಪ್ರಭವ ಅಂದರೆ ನೀರಿನಿಂದ ಹುಟ್ಟಿದ್ದು ಘನ, ಮೇಲೆ ಸೂರ್ಯ, ನಾಳೆ ಕೆಳಗೆ ನಾವು. ಅರ್ಕಾಂಶ ಭೂತಸ್ಯ ಚಕ್ಷುಷಸ್ತಮಃ, ಅದು ಅಡ್ಡಾಗಿಬಿಟ್ಟು ಕತ್ತಲೆಯಂತೆ ಕಾಡ್ತಾ ಇದೆ ಆ ಮೇಘ. ಏಷತ್ವಹಂ ಬ್ರಹ್ಮಗುಣಸ್ತದೀಕ್ಷಿತ, ಪರಮಾತ್ಮನ ಅನುಗ್ರಹದಿಂದ ನಾವು ಇರ್ತಕ್ಕಂಥವ್ರು, ಅವ್ರು ನೋಡ್ತಾ ಇರ್ತಕ್ಕಂಥವ್ರು. ಬ್ರಹ್ಮಾಂಗ ಕಸ್ಯ ಆತ್ಮನಃ ಆತ್ಮಬಂಧನ, ನಮ್ಮಲ್ಲಿರೋ ದೇವರ ಮೇಲೆ ಕಾಡೋದ ದಡ್ಡಿಯಾಗಿಬಿಟ್ಟಿದೆ ಅಜ್ಞಾನ. ಇದೇ ಸಂಸಾರ ಅಂದರೆ ಇದೇನೆ. ಸೊ ದೇವರಿದ್ದಾನೆ ತಿಳ್ಕೊಂಡ್ರೆ ಸಂಸಾರ ಪರಿಹಾರ, ದೇವರು ಇದ್ದಾರೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದು ಸಂಸಾರದ ಅಪಾಯ. ಖನೋ ಯದಾರ್ಕ ಪ್ರಭಯ ವಿಧೀರ್ಯತೆ ಚಕ್ಷುಸ್ವರೂಪಂ ಪರಮೀಕ್ಷತೆ ತದಾ ಯದಾ ಹಿ ಅಹಂಕಾರ ಉಪಾಧಿರಾತ್ಮನೋ ಜಿಜ್ಞಾಸಯಾನಶ್ಚಿತಿ ತರ್ಹಿ ಅನುಸ್ಮರೇತ್. ಮತ್ತೆ ಯಾವಾಗ ಘನಃ ಯದ ಅರ್ಕಪ್ರಭಯ ವಿಧೀರ್ಯತೆ, ಸೂರ್ಯ ಜೋರಾಗಿ ಪ್ರಕಾಶಿಸಿಬಿಟ್ಟು ಆ ಮೇಘ ಹೋಗ್ಬಿಡ್ತು ಅಂದ್ಬಿಟ್ರೆ ಏನಾಗುತ್ತಾಗ, ಕ್ಲಿಯರಾಗಿ ಕಣ್ಣು ಸೂರ್ಯನ ನೋಡು, ಆ ಮೇಘ ಹೋದ ತಕ್ಷಣ ಏನಾಗುತ್ತೆ, ಕ್ಲಿಯರಾಗಿ ಸೂರ್ಯ ಕಾಣಿಸ್ತಾ. ಅದೇ ರೀತಿಯಲ್ಲಿ ಅಹಂಕಾರ ಅನ್ನೋ ಉಪಾಧಿ ನಮಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವಾಗ ಜಿಜ್ಞಾಸಯ ಅಥಾತೋ ಬ್ರಹ್ಮ ಜಿಜ್ಞಾಸ ತಿಳ್ಕೊಂಡು ಜ್ಞಾನ ಬಂದ್ಬಿಡುತ್ತೋ ತಕ್ಷಣ ಹೋಗ್ಬಿಡುತ್ತೆ. ನಶ್ಯತಿ ತರ್ಹಿ ಅನುಸ್ಮರೇ, ಅದು ಪರಿಹಾರ ಆಗಿಬಿಡುತ್ತೆ. ಕಷ್ಟ ಸೂರ್ಯ ಹೊಳೆ ಹಾಗೆ ದೇವರು ಕಾಣ್ತಾನೆ ಅಂತ ಆಯ್ತಾ, ಸೂರ್ಯ ಹೊಳೆಯ ದೇವರು ಕಾಣ್ತಾನೆ. ಅದಕ್ಕೇನು ಮಾಡ್ಬೇಕು ನಾವಾಗ, ಅನುಸ್ಮರೇ ಸದಾಕಾರ ದೇವರನ್ನು ಸ್ಮರಣೆ ಮಾಡಿಕೊಂಡಿದ್ರೆ ಆ ಪರಿಹಾರ ಆಗುತ್ತೆ ಅಂತ ಅರ್ಥ. ಯಥಾ ಯದಾ ಘನ ಅರ್ಕಪ್ರಭಯ ತೀವ್ರಯ ಸೂರ್ಯಪ್ರಭಯ ವಿಧೀರ್ಯತೆ ನಷ್ಟೋಭವತಿ ತದಾ ಸೂರ್ಯಾಂಶ ಚಕ್ಷು ಸ್ವಬಿಂಬಂ ರವಿಮೀಕ್ಷತೆ, ಆಗ ಚಕ್ಷು ತನ್ನ ಬಿಂಬವಾದ ರವಿ ಸೂರ್ಯನ ನೋಡ್ತಾನೆ. ಯಥಾ ತಥಾ ತದಾ ಜೀವಸ್ಯ ಆತ್ಮನಃ ಪರಮಾತ್ಮನೋ ದರ್ಶನೆ ಉಪಾಧಿ ನಿಮಿತ್ತಭೂತೋ ಅಹಂಕಾರ ಜಿಜ್ಞಾಸಯ ಪರಮಾತ್ಮೋಪಾಸನೆಯ ನಶ್ಯತಿ ತರ್ಹಿ ತದಾ ಜೀವ ಪರಂ ಪರಮಾತ್ಮನಂ ಅನುಸ್ಮರೇ ಅನುಕೂಲ ಸ್ಮರಣ ಸಮರ್ಥೋ ಭವತಿ ಇತ್ಯನ್ವಯ. ಹಿಶಬ್ದೇನ ಭಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ಇತ್ಯಾದಿಕಂ ಇತ್ತೀದಂ ವಾಕ್ಯಂ ಅಗ್ರಾಹಿ. ಇದು ಒಳ್ಳೆ ದುಷ್ಟಾಂತ ಸಂಸಾರವನ್ನು ಹೇಳಿಬಿಟ್ರೀಗ. ಸಂಸಾರ ಸ್ವರೂಪ ಹೇಗೆ ಅಂದರೆ, ಸೂರ್ಯ ಇದ್ದಾನೆ, ಕಣ್ಣಿದೆ, ಮೇಗ ಅಡ್ಡ ಬಂದುಬಿಟ್ಟಿದೆ, ಅವ ಸೂರ್ಯನು ಕಾಣೋದಿಲ್ಲ, ನಮ್ಮ ಕಣ್ಣಿದ್ದು ಉಪಯೋಗ ಇಲ್ಲ. ಅದೇ ರೀತಿಯೇ ನಾವಿದ್ದೇವೆ, ದೇವರಿದ್ದಾನೆ, ನಮ್ಮೊಳಗೆ ಬಿಂಬರೂಪಿ ಪರಮಾತ್ಮ ಇದ್ದಾನೆ, ಅಜ್ಞಾನ ಅಹಂಕಾರದ ಅಜ್ಞಾನ ಸೇರ್ಕೊಂಡ್ಬಿಟ್ಟಿದೆ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಯಾವಾಗ ಅಹಂಕಾರ ಹೋಗುತ್ತೋ, ಯಾವಾಗ ಹೋಗ್ಬೇಕು ಅಹಂಕಾರ ಅಂತ ಕೇಳಿದರೆ, ಅದಕ್ಕೆ ಹೇಳ್ತದೆ ಜಿಜ್ಞಾಸೆಯಿಂದ ಅಹಂಕಾರ ಹೋಗ್ಬಿಟ್ಟು ಅಷ್ಟೇ. ಆಗ ತಕ್ಷಣ ಅವನಿಗೆ ಸಂಸಾರ ಪರಿಹಾರ ಆಗುತ್ತೆ. ಎರಡು ದುಷ್ಟಾಂತ ಸರಿ ನೆನ್ಪಿಟ್ಕೊಂಡಿರ್ಬೇಕಾದ್ರೆ ಸಂಸಾರ ಸ್ವರೂಪ ನಮಗೆ ಸ್ಪಷ್ಟ ಅರ್ಥ ಆಗ್ತಕ್ಕಂಥ ದುಷ್ಟಾಂತ. ಯದೈವ ಭೇತೇನ ವಿವೇಕ ಹೇತಿನ ಮಾಯಾಮಯಾಹಂಕರಣಾತ್ಮ ಬಂಧನಂ ಚಿತ್ವಾಚ್ಯುತಾತ್ಮಾನುಭವೋಪತಿಷ್ಠತೆ ತಮಾಹುರಾತ್ಯಂತಿಕ ಮಂಗ ಸಂಪ್ಲವಂ. ಯಥಾ ಯದಾ ಏವಂ ಏತೇನ ವಿವೇಕ ಹೇತಿನ ಮಾಯಾಮಯ ಅಹಂಕರಣಾತ್ಮ ಬಂಧನಂ ಚಿತ್ವ ಅಚ್ಯುತಾತ್ಮಾನುಭವ ಅವತಿಷ್ಠತೆ ತಮ್ಮ ಮಾಹುಹು ಆತ್ಯಂತಿಕಂ ಮಂಗ ಸಂಪ್ಲವಂ. ಎಷ್ಟು ಒಳ್ಳೆ ದೃಷ್ಟಿ ಹೇಳ್ತಾರೆ. ಯದಾ ಯಾವಾಗ ಏವಂ ಹೀಗೆ ವಿವೇಕ ಹೇತಿನ, ಹೇತಿ ಅಂದರೆ ಅಸ್ತ್ರ, ವಿವೇಕ ಅಂದರೆ ಜ್ಞಾನ, ಜ್ಞಾನ ಎಂಬ ಅಸ್ತ್ರದಿಂದಾಗಿ. ಅದಕ್ಕೆ ಚಿತ್ವೇ ನಮ್ಮ ಸಂಸ್ಥೆ ಜ್ಞಾನಾಸೀನಾತ್ಮನಃ ಭಗವದ್ಗೀತೆ ಬರುತ್ತೆ. ಜ್ಞಾನ ಎಂಬ ಖಡ್ಗದಿಂದ ಈ ಕಾಮವನ್ನು ಕೊಂದು ಹಾಕಿಬಿಡಬೇಕು ಅಂತ ಹೇಳ್ತಾರೆ. ಸಂಸ್ಥೆಯನ್ನು ಕಳ್ಕೋಬೇಕು, ಕಾಮವನ್ನು ನಾಶ ಮಾಡಬೇಕು. ಮಾಯಾಮಯ ಅಹಂಕರಣ ಆತ್ಮಬಂಧನಂ, ಮಾಯಾಮಯ ಅಹಂಕರಣ ಆತ್ಮಬಂಧನಂ. ಮಾಯಾಮಯ ಅವಿದ್ಯೆಯಿಂದಾಗಿ ಬಂದಿರತಕ್ಕಂತಹ ಅಹಂಕರಣ, ಅಹಂಕರ್ತ ಇತ್ಯಾದಿ ರೂಪವಾದ ಆತ್ಮಬಂಧನಂ, ನಮಗಿರ್ತಕ್ಕಂಥ ಬಂಧನವನ್ನು ಚಿತ್ವ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಯಾವ ವಿವೇಕ ಎಂಬ ವಸ್ತ್ರ ಅಸ್ತ್ರದಿಂದ ಅದನ್ನೇ ಆಚಾರ ಹೇಳಿದ್ವಿ. ವಿಮಲೈ ಶ್ರುತಿ ಶಾಣ ನಿಶಾತತಮೈಹಿ ಸುಮನೋ ಶಿಭಿರಾಶು ನಿಹತ್ಯ ದೃಢಂ ಕುಲೀನಂ ನಿಜವೈರಿಣ ಆತ್ಮತಮೋಭಿದಂ ಈಶಂ ಅನಂತಂ ಉಪಾಸ್ವಹರಿ. ಈ ಶ್ಲೋಕದ ಅರ್ಥ ಅದು ಕಟ್ ಮಾಡಿದ ಮೇಲೆ ಅಚ್ಯುತಾತ್ಮಾನುಭವ, ದೇವರು ಸ್ಪಷ್ಟವಾಗಿ ದೇವರಲ್ಲಿ ನಮಗೆ ಜ್ಞಾನ ಬಂದು ಅನುಭವಕ್ಕೆ ಬರುತ್ತೆ ದೇವರ ಮಹಿಮೆ. ಆಗ ತಮಾಹುರ್ ಆತ್ಯಂತಿಕ ಮಂಗ ಸಂಪ್ಲವಂ, ಅಲ್ಲಿ ಏನಾಯಿತು ಸಂಪ್ಲವ, ಯಾವುದಕ್ಕೆ ಅಜ್ಞಾನ ಸಂಪೂರ್ಣ ನಾಶ ಆಯಿತು ಅಂತ ಕರೀತಾರೆ. ಅದೇ ಭಿದ್ಯತೆ ಹೃದಯ ಗ್ರಂಥಿ, ಅದು ಫೈನಲ್ ಸ್ಟೇಜ್, ಆ ರೀತಿ ಹೊಂದಬೇಕು ಅದೆಲ್ಲ ತಿಳಿಸ್ತಾ. ಅಸಪ್ರಜ್ಞಾತ ಸಮಾಧಿ ಸ್ಥಳ ಲಕ್ಷಣ ಮಾಹ ಯದೇತಿ ಏವಂ ಉಕ್ತ ವಿಧಯ ಉದ್ಭೂತಯ ಏತಯ ವಿವೇಕ ಹೇತಿನ ನಿಶಿತ ಜ್ಞಾನಾಯುಧೇನ ಮಾಯಾಮಯ ಅಹಂಕರಣಾತ್ವ ಬಂಧನಂ ಭಗವದಿಚ್ಛಾ ನಿರ್ಮಿತ ಲಿಂಗ ಶರೀರ ಲಕ್ಷಣ ಅಹಂಕಾರ ಜನಿತ ಸಂಸಾರ ಹೇತುಂ ಚಿತ್ವಾ ಅಚ್ಯುತಾತ್ಮಾನುಭವ ನಿತ್ಯಮುಕ್ತ ಪರಮಾತ್ಮ ಅಪರೋಕ್ಷ ದರ್ಶನೇನ ಅಸಂಪ್ರಜ್ಞಾತ ಸಮಾಧಿಸ್ಥ ನಿರ್ಮುಕ್ತ ಲಿಂಗ ಶರೀರಾಭಿಮಾನ ಅವತಿಷ್ಠತೆ. ಅವಾಗ ಏನಾಗ್ತದಾಗ ದೇವ ಲಿಂಗ ಶರೀರದ ಕಾಂಟ್ಯಾಕ್ಟ್ ತಪ್ಪು ಬಿಡ್ತದೆ. ಏತ ಮಂಗ ಆತ್ಯಂತಿಕಂ ಸಂಪ್ಲವಂ ಪ್ರಲಯ ಮಾಹು, ಅಲ್ಲಿ ಟೋಟಲ್ ಡಿಸ್ಟ್ರಕ್ಷನ್. ಯಾವ್ದರ ಡಿಸ್ಟ್ರಕ್ಷನ್? ಅದು ಅಜ್ಞಾನದ ನಾಶ. ಅಸಂಪ್ರಜ್ಞಾತ ಸಮಾಧಿಸ್ಥಾವಸ್ಥಾಯ ನಾಮಾಂತರಮಿದಂ ಸಂಪ್ಲವ ಅಂಬೋದಕ್ಕೆ ಈ ರೀತಿ ಅರ್ಥ ಮಾಡ್ಕೋ. ಸಂಪ್ಲವ ಅಂದ್ರೆ ಪ್ರಳಯ ಗಡಿಯ ಇದೆಲ್ಲ, ನಾಶದ ಪ್ರಳಯ ಅಂತ ಅರ್ಥ ಅಲ್ಲ, ಜೀವನಾಶದ ಪ್ರಳಯ ಅಲ್ಲ ಇದು, ಅಜ್ಞಾನ ನಾಶದ ಪ್ರಳಯ. ಅಪರೋಕ್ಷ ಜ್ಞಾನ ಸಿದ್ಧಿ ಅಂತ ಕರೀತಾರೆ, ಸಮಾಧಿ ಸ್ಥಿತಿ ಅಂತ ಕರೀತಾರೆ ಅಂತ ತಿಳ್ಕೋಬೇಕು. ಅಷ್ಟೊಂದು ಘಟ್ಟ, ಉಳಿದ ಭಾಗ ನಾಳೆ ನೋಡೋಣ. ನಾಳೆ ಮುಕ್ತಾಯ ಮಾಡ್ತಾರೆ, ಅಲ್ಲಿಗೆ ಕೊನೆಯ ಘಟ್ಟಕ್ಕೆ ಬರುತ್ತೆ. ಇದೆಲ್ಲ ಭಾರಿ ಸೀರಿಯಸ್ ಆಗಿ ಕೇಳಿದ ಅಂತ್ಯಕಾಲ ಚಿಂತನೆ ಮಾಡೋಕೆ ಏನು ಚಿಂತನೆ ಮಾಡಬೇಕು, ಅಭೇದ ಮಾತ್ರ ಚಿಂತನೆ ಮಾಡಬೇಡ ಅಂತ ಎಚ್ಚರಿಕೆ ಕೊಡೋಕ್ಕೋಸ್ಕರ ಎಲ್ಲವನ್ನು ಹೇಳ್ತಿದ್ದಾರೆ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರಣ ಮುಚ್ಚ ಸೂರ್ಯಾಮಿತ ದ್ವಿತಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಮ